जेपी हरे रचिन्त्या सर्वदेवैकवन्द्यः परमगुरुरभीष्टा वाप्सित सज्जनानां निखिल निखिल गुणगणार्नो नित्य निर्मुक्त दोषः सरसिजनयनोऽसौ श्रीपतिर्मानदो नः यदिदं तव भक्तानाम् अस्माकं नृहरे हरे तदासु कार्यं कार्यज्ञ प्रलयर्कायित प्रभ ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಅಪಣಿತು ಕೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಇಲ್ಲಿ ನಾವು ವರ್ಣಪ್ರಕ್ರಿಯಾ ಸಂಧಿಯಲ್ಲಿ 13ನೇ ಪದ್ಯ ನೋಡ್ತಾ ಬಂದಿದ್ದೀವಿ. ಇಲ್ಲಿ ಲಿಂಗದೇಹ ಹೇಗಿದೆ ಎಂಬೋ ಒಂದು ಒಂದು ಎಕ್ಸ್ಪ್ಲನೇಷನ್ ವಿವರಣೆ ಕೊಡ್ತಾರ. ಸೊ ಜೀವನಕ್ಕೆ ಸ್ತುಷದಂತೆ ಲಿಂಗವು ಸಾವಕಾಶದಲ್ಲಿ ಪೊಂದಿಸುತ್ತಲೂ ಪ್ರಾವರಣ ರೂಪದಲ್ಲಿ ಇಪ್ಪುದು ಭಗವದ್ ಇಚ್ಛೆಯಲ್ಲಿ ಕೇವಲ ಜಡ ಪ್ರಕೃತಿ ಇರದಿ ಅದಿ ದೇವತೆಯು ಮಹಾಲಕ್ಷ್ಮಿ ಎನಿಪಳು ಆ ವಿರಜೆಯ ಸ್ನಾನ ಪರ್ಯಂತರದಿ ಹತ್ತಿಸುವುದು ಅಂತದ್ದು ನೋಡಿದ್ದೀವಿ. ಆ ಲಿಂಗ ದೇಹದ ಕೆಲವು ಎಕ್ಸ್ಪ್ಲನೇಷನ್ ಬಂದು ವಿಜಯದಾಸರು ತಮ್ಮ ಪ್ರಮೇಯಮಾಲಾ ಸುಳಾದಿಯಲ್ಲಿ ಮಟ್ಟತಾಳದಲ್ಲಿ ಎಸ್ಪೆಷಲಿ ಅಲ್ಲಿ ಪೂರ್ತಿ ಬರುತ್ತ ಮಟ್ಟತಾಳದಲ್ಲಿ ಕೊಟ್ಟಿದ್ದಾರೆ. ಅದು ಸ್ವಲ್ಪ ನೋಡೋಣ ಅಂತ. ಸೊ ಇದು ನಮ್ಗೆ ಜೀವನಕ್ಕೆ ತುಷದಂತೆ ಲಿಂಗವು ಅಂತ ಹೇಳುವಾಗ ಅದು ಹೇಗೆ ಒಂದು ಒಂದು ಅಕ್ಕಿಗೆ ಹೊಟ್ಟು ಹೇಗಿರುತ್ತೋ ಹಾಗಿರುತ್ತೆ. ಇನ್ ಬಿಟ್ವೀನ್ ಹೊಟ್ಟು ಅಂಡ್ ಅಕ್ಕಿ ನೋಡಿದ್ರೆ ಅಲ್ಲಿ ಒಂದು ಅವಕಾಶ ಇರುತ್ತೆ. ಇದಕ್ಕೆ ನಮ್ಗೆ ಬೇಸಿಕಲಿ ಇಲ್ಲಿ ಎರಡು ಮೂರು ಅಂಶಗಳು. ಒಂದು, ನೀವು ಭೋಜನ ರಸ ವಿಭಾಗ ಸಂಧಿಗೆ ಹೋದಾಗ ಅಲ್ಲಿ ನಾವು ಅದೇ ನೋಡ್ತೀವಿ. ಅಲ್ಲಿ ಏನು ಬಂತು ಅಂದ್ರೆ ಹೇಗೆ ದೇವರು ಬಂದು ರಸ ವಿಭಾಗ ಮಾಡಿಸ್ತಾನ ಅಂತ, ರಸ ವಿಭಾಗ ಮಾಡಿಸ್ತಾನ ಅಂತ ಕೇಳುವಾಗ ಅಲ್ಲಿ ಏನ್ ಹೇಳ್ತಾರೆ, ಆ ಒಂದು ಜೀವ ಹೇಗೆ ಜೀವಕ್ಕೆ ಆ ಒಂದು ಲಿಂಗದೇಹ ಅಂಬೋದು ಸುತ್ತು ಇದೆ. ಸುತ್ತು ಹೇಗಿದೆ ಅಂತ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಹೇಗೆ ಸುತ್ತುಕೊಂಡು ಇದೆ ಅಂದ್ರೆ ಅದೇ ಒಂದು ಆಕಾರ ವಿಶೇಷದಿಂದ ಸುತ್ತು ಇದೆ. ಬಟ್ ಇನ್ ಬಿಟ್ವೀನ್ ದೇರ್ ಇಸ್ ಸ್ಪೇಸ್ ಇದೆ ಅಂತ ಅಲ್ಲಿ ಬಂತು. ಸೊ ಇದು ಏನು ಮಾಡ್ತಾನೆ ದೇವರು ಅಂತಂದ್ರೆ, ಭೋಜನ ರಸ ವಿಭಾಗ ಸಂಧಿಯಲ್ಲಿ ಬಂದಾಗ ಅಲ್ಲಿ ಏನ್ ದೇವ್ರು ಹೇಳ್ತಾನಂದ್ರೆ, ದೇವರು ಏನ್ ಮಾಡ್ತಾನೆ, ದೇವರದೇ ರಸರೂಪ ಅಂತ. ಏನು ರಸರೂಪ ಅಂತ ಬಂದಾಗ ಅಲ್ಲಿ ವ್ಯಾಖ್ಯಾನದಲ್ಲಿ ಕೊಟ್ಟಿದ್ದಾರೆ, ಆ ಒಂದು ಕರ್ಮ ಫಲ, ಆ ಕರ್ಮ ರೂಪ ಫಲ, ಆ ಕರ್ಮ ರೂಪ ಫಲ ಅಂತ ಬಂದಾಗ ಕರ್ಮ ಎಲ್ಲಿಂದ ಬಂತು ಅಂತ ಕ್ವಶನ್ ಬಂದಾಗ ಅನಾದಿಯಾಗಿ ಪ್ರವಾಹದಂತೆ ಕರ್ಮ ಆಗ್ತಾನೆ ಇರುತ್ತೆ. ಇದು ಹೇಗೆ ಮಾನಸಿಕ ಕರ್ಮ ಅಂತಾರೆ, ಅಲ್ಲಿ ಎಲ್ಲಿ ಮನಸ್ಸು ಬರುತ್ತಂದ್ರೆ ಆ ಮನಸ್ಸು ಹೇಳ್ತಾ ಇಲ್ಲ, ಜೀವದ ಸ್ವರೂಪ ಇದಲ್ಲ, ಜೀವದ ಸ್ವರೂಪ ಕಂಟಿನ್ಯೂಸ್ ಆಗಿರೋದು. ಜೀವದ ಸ್ವರೂಪದಲ್ಲೇ ಸತ್ವ ರಜಸ್ಸು ತಮಸ್ಸು ಅಂಬೋದು ಇದು ಅಪ್ರಾಕೃತ, ಪ್ರಾಕೃತ ಅಲ್ಲ, ಜೀವದಲ್ಲೇ ಅದು ಇದೆ. ಅದಕ್ಕೆ ಅನುಗುಣವಾಗಿ ಈ ಲಿಂಗ ದೇಹದಲ್ಲಿ ಆ ಒಂದು ಲಿಂಗದೇಹ ಹೇಗಿದೆ ಅಂದ್ರೆ, ಅನಾದಿ ಲಿಂಗ ದೇಹ ಒಂದೇ ತರವಾಗಿದ್ರು ಅತೀ ಸೂಕ್ಷ್ಮವಾಗಿ ಜೀವದ ಆಕಾರ, ಜೀವ ಹೇಗೆ ಆಕಾರ ಇದ್ದಾನೋ ಅದಕ್ಕೆ ಸದೃಶವಾಗಿ, ಅದಕ್ಕೆ ಪ್ರಾಕೃತ ಸದೃಶ, ಅಪ್ರಾಕೃತಕ್ಕೆ ಪ್ರಾಕೃತ ಸದೃಶವಾಗಿ ಲಿಂಗದೇಹ ಅಂಬೋದು ಇದೆ. ಆ ಲಿಂಗದೇಹ ಹೇಗಿದೆ ಅಂದ್ರೆ, ಈ ಜೀವ ಒಳಗೆ ಹೇಗಿದ್ದಾನೋ, ಜೀವ ಒಳಗೆ ಹೇಗಿದ್ದಾನೆ, ಸತ್ವರಜ ತಮೋ ಗುಣ ಅಂದ್ರೆ ಸ್ವರೂಪವೇ, ಸ್ವರೂಪದಲ್ಲೇ ಅದು ಇರುತ್ತಲ್ಲ, ಅದಕ್ಕೆ ಅನುಗುಣವಾಗಿ ಆ ಒಂದು ಜಡದಲ್ಲಿ ಪ್ರಾಕೃತವಾಗಿ ಅದು ಸೇರ್ತಾ ಅದು ಇರುತ್ತೆ. ಅಲ್ಲಿ ಬರವಾಗ ಏನಾಗತ್ತೆ, ಅಲ್ಲಿ ಅದು ಅನಾದಿ ಲಿಂಗ, ಆಮೇಲೆ ಅಣುಲಿಂಗ ಅಂತ ಹೇಳ್ತಾರೆ. ಅಂದ್ರೆ ಅದು ಸೃಷ್ಟಿಗೆ ಬರುವಾಗ ದೇವರು ಏನು ಮಾಡುತ್ತಾನಂದ್ರೆ, ಇದೇ ಎಕ್ಸಾಂಪಲ್ ಭೋಜನ ರಸ ವಿಭಾಗ ಸಂಧಿ ಅಲ್ಲಿ ಹೇಳಿದ್ರು ಅಂತ ಅದೇ ಎಕ್ಸಾಂಪಲ್. ಒಂದು ಅಕ್ಕಿ ಇರುತ್ತೆ, ಅಕ್ಕಿ ಸುತ್ತು ಹೊತ್ತು ಇರುತ್ತೆ, ಅದನ್ನ ಏನು ಮಾಡ್ತಾನೆ, ಏನು ಮಾಡ್ತಾನೆ ಅವನು, ಫಸ್ಟ್ ಅದು ನೀರಲ್ಲಿ ಹಾಕಬೇಕು, ನೀರು ಮಳೆ ನೀರು ಬೀಳತ್ತಂತ ಅನ್ಕೊಳ್ಳಿ, ಮಳೆ ನೀರು ನಾವು ನೀರಲ್ಲಿ ನೆನೆ ಹಾಕಿದಾಗೆ ಅದು ನೆನೆಯುತ್ತೆ. ಫಸ್ಟ್ ನೀರು ಸೃಷ್ಟಿ, ನೀರು ಬರಬೇಕು, ನೀರು ಆಗೋದೊಂದು, ನೀರು ಹಾಕೋದು ಒಂದು, ಆಮೇಲೆ ಆ ನೀರಲ್ಲಿ ಅದು ತೊಯಿಸಿಕೊಳ್ಳೋದು ಇನ್ನೊಂದು, ಆ ತೊಯಿಸಿದ ಮೇಲೆ ಕಂಪ್ಲೀಟ್ ಆಗ ತೊಯ್ದದ್ದು ಏನಾಗತ್ತೆ, ಕಂಪ್ಲೀಟ್ ಆಗ ಸಂಬಂಧ, ಆ ಒಂದು ಕಂಪ್ಲೀಟ್ ಸಂಬಂಧ ಆಗ್ಬಿಡತ್ತೆ, ನಿರವಕಾಶವಾಗಿ ಸಂಬಂಧ ಆಗತ್ತೆ, ಅದು ಒಂದು. ಅದು ಆದ ಮೇಲೆ ಅಲ್ಲಿ ಉಪಚಯಗಳು ಆಗತ್ತೆ. ಉಪಚಯಗಳು ಏನು ಅಂದ್ರೆ, ಅಲ್ಲಿ ಅಕ್ಕಿ ಭತ್ತ ಅಕ್ಕಿ ಆ ಹೊಟ್ಟು ಅದಲ್ಲಿ ಏನಾಗತ್ತಂದ್ರೆ, ಅಲ್ಲಿ ಆ ಒಂದು ಬೀಜದಲ್ಲಿ ಒಂದು ಶಕ್ತಿ ಇರತ್ತೆ,
ಆ ಒಂದು ಗಿಡ ಬೆಳೆಯುವಂತ ಗಿಡ ಬೆಳೆದು ಎಷ್ಟು ಕಾಲ ಇರಬೇಕು, ಶಾಗೆ ಇರಬೇಕು, ಏನು ಹಣ್ಣನ್ನ ಕೊಡಬೇಕು, ಶಾಗೆ ಆ ಒಂದು ಅದಲ್ಲಿರುವಂತ ಭಾಗಗಳು ಎಲ್ಲವೂ ಶಾಗಿರಬೇಕು ಎಂಬುದು ಅದು ಶಕ್ತಿ ರೂಪವಾಗಿ ಆ ಬೀಜದಲ್ಲೇ ಇರುತ್ತೆ. ಯಾಕೆಂದ್ರೆ ಒಂದು ನೆಲ್ಲಿ ಬೀಜವನ್ನ ಇಟ್ಟರೆ ಮಾವಿನ ಹಣ್ಣು ಅದು ಕೊಡೋದೇ ಇಲ್ಲ, ಮಾವಿನಕಾಯಿ ಬೀಜ ಮಾವಿನ ಹಣ್ಣನ್ನೇ ಮಾವಿನ ಮರವನ್ನೇ ಕೊಡುತ್ತೆ. ಹಾಗೆ ಅದು ಒಳಗೆ ಹೇಗಿದೆಯೋ ಹಾಗೇನೆ ನಮ್ಮಲ್ಲಿ ಇರುವಂತ ಶಕ್ತಿ. ಇಲ್ಲಿ ಯಾವ ಶಕ್ತಿಯನ್ನ ತಗೊಳ್ತಾರಂದ್ರೆ ಈ ಕರ್ಮ, ಈ ಕರ್ಮ ಕರ್ಮ ಎಂಬುದು ಜೀವಭೂತವಾದ ಕರ್ಮ ಅಂತ ಇದೆ. ಕರ್ಮ ಮಾಡ್ಬೇಕಂದ್ರೆ ಕರ್ಮ ಒಂದಕ್ಕೆ ಜೀವಶಕ್ತಿ ಬೇಕು, ಜೀವನೇ ಮಾಡೋದು, ಜಡ ಕರ್ಮ ಮಾಡೋದಿಲ್ಲ. ಆ ಕರ್ಮಕ್ಕೆ ಅನುಗುಣವಾಗಿ ಈ ಲಿಂಗ ದೇಹದಲ್ಲಿನೂ ಆ ಕರ್ಮ ಎಂಬುದು ಶಕ್ತಿ ರೂಪವಾಗಿ ಬಂದು ಸೇರ್ತಾ ಇರುತ್ತೆ. ಅದು ಸೇರ್ತಾ ಇರೋವಾಗ ಅದಕ್ಕೆ ಹಾಗೆ ಆ ಒಂದು ನೀರು ಹಾಕಿದಾಗ ಅದು ಉಬ್ಬತ್ತ, ಆ ಬೀಜಕ್ಕೆ ನೀರ್ ಹಾಕಿದಾಗ ತೊಯ್ಯತ್ತ, ತೊಯ್ದ ಮೇಲೆ ಪೂರ್ತಿ ಉಬ್ಬಿ ಆ ಒಂದು ಹೊಟ್ಟು ಮತ್ತು ಆ ಅಕ್ಕಿ ಅದು ಎಲ್ಲವೂ ಒದೇ ಕಂಪ್ಲೀಟ್ ಆಗ ಟೈಟ್ ಜಾಕೆಟ್ ತರ ಅದು ಆಗ್ಬಿಡತ್ತೆ. ಆದ ಮೇಲೆ ಅಲ್ಲಿಂದ ಅಂಕುರ ಸ್ವಲ್ಪ ಒಡೆದು ಬರುತ್ತೆ. ಹಾಗೇನೆ ಈ ಕರ್ಮ ಅಂಬೋದು ಪಕ್ವ ಆಗುತ್ತೆ. ಈ ಕರ್ಮ ಅಂಬೋ ಅಂಕುರ ಬರಬೇಕು. ಕರ್ಮ ಪಕ್ವ ಆದಾಗ ಆ ಕರ್ಮ ಅಂಬೋ ಅಂಕುರ ಬರುತ್ತಲ್ಲ, ಆ ಅಂಕುರ ಬಂದಾಗ ಏನ್ ಮಾಡ್ತಾನೆ, ಅದನ್ನ ಭೂಮಿಯಲ್ಲಿ ಬಿತ್ತುತ್ತಾನೆ. ಹಾಗೇನೆ ಇಲ್ಲಿ ಈ ಸಂಸಾರಕ್ಕೆ ಆವಾಗಲೇ ಪಕ್ವ ಆದಾಗ ಅಸೃಜ್ಯಾವಸ್ಥೆಯಿಂದ ಸೃಜ್ಯಾವಸ್ಥೆಗೆ ತರೋದು ಅಂತ. ಸೊ ಹೀಗೆ ಈ ಇಲ್ಲಿ ಆಗತ್ತ ಅಂತ ಹೇಳಿದ್ರೆ ಆಗೋವಾಗ ಅಲ್ಲಿ ಏನ್ ಹೇಳ್ತಾರಂದ್ರೆ ನೀರು ಅಂತ ಇಲ್ಲಿ ಬಂತು. ಅಲ್ಲಿ ಯಾವ್ದು ಅದು ನೀರು? ಇಲ್ಲಿ ಲೌಕಿಕ ಎಕ್ಸಾಂಪಲ್ ಮಳೆ ಬರುತ್ತೆ, ನೀರಲ್ಲಿ ನೆನೆ ಹಾಕ್ತೀವಿ, ಹೀಗೆ ಬರುತ್ತೆ. ಅಲ್ಲಿ ಏನು ನೀರು ಅಂದ್ರೆ ಈ ಭಗವಂತನೇ. ಅಲ್ಲಿ ಬಂದಾಗ ನಮ್ಗೆ ಬಂತು ಭಗವಂತನೇ ಆ ರಸ ಸ್ವೇದ ಸ್ವೇದ ಅಂತ, ಆ ಒಂದು ಬೆವರು ಅಂತ ಅಲ್ಲಿ ಬಂತು. ಬೆವರು ಅಂತ ಬಂದಾಗ ಸ್ವೇದ ಅಂತ ಬಂದಾಗ ಬೆವರು ಅಂತದ್ದು ಸ್ವೇದ ಅಂಬೋದಕ್ಕೆ ಲಿಟ್ರಲ್ ಆಗ ಟ್ರಾನ್ಸ್ಲೇಷನ್ ಬೆವರು ಅಂತ ಮಾಡಿದ್ದಾರೆ. ನಾರಾಯಣನ ಬೆವರು ಲಕ್ಷ್ಮಿಯಾತ್ಮಕವಾಗಿ ಅದು ದಟ್ ಬ್ರಿಂಗ್ಸ್ ದ ಕನೆಕ್ಷನ್, ಅದು ತೊಯಿಸತ್ತ ಅಂತ. ಬಟ್ ಅಲ್ಲಿ ನೋಡೋವಾಗ ಸ್ವೇದ ಅಂತ ನಾವು ನೋಡಿದಾಗೆ ಅದನ್ನ ಸ್ವ ಅಂದ್ರೆ ಸ್ವತಂತ್ರನಾದ ಭಗವಂತ, ಸ್ವ ಈ ಅಂದ್ರೆ ಇಚ್ಛಾ ಜ್ಞಾನವನ್ನ ದಾ ಕೊಡ್ತಾನೆ ಸ್ವತಂತ್ರನಾದಂತ ಭಗವಂತ. ಆ ಜ್ಞಾನವನ್ನ ಕೊಡುತ್ತಾ ಜ್ಞಾನ ಕೊಡ್ಲಕ್ಕೆ ತರ್ತಾ ಇದ್ದಾನೆ. ಸೊ ಅದೇ ಆ ಭಗವಂತನ ರೂಪ, ಬರೀ ಬೆವರು ಅಂತಲ್ಲ. ಸೊ ಅದು ಒಂದು ನಮ್ಗೆ ವಾಸುದೇವ ನಾರಾಯಣ ರೂಪ ಅಂತ ತಕೊಂಡು ಆ ನಾರಾಯಣ ರೂಪ ಅದು ಹೇಗೆಲ್ಲ ಬರುತ್ತೆ ಅಂತ ಅಲ್ಲಿ ಚಿಂತನೆ. ಸೊ ಈ ಲಕ್ಷ್ಮೀದೇವಿಯಲ್ಲಿ ಅವಳು ಆ ಪ್ರಕೃತಿ, ಆ ಪ್ರಕೃತಿ ಪ್ರಕೃತಿಗೆ ಅಭಿಮನ್ಯವಾಗಿರುವಂತ ಲಕ್ಷ್ಮೀದೇವಿ. ಅಲ್ಲಿ ನಾರಾಯಣ ಶುಭ ಸ್ವೇದ ಅಂತ ಹೇಳ್ತಾರೆ. ಆ ಸ್ವೇದ ರೂಪದಿಂದ ಆ ಕರ್ಮ ಫಲವನ್ನ ಕೊಡ್ಲಕ್ಕೆ ಆ ಒಂದು ಸಂಬಂಧವನ್ನ ಕೊಟ್ಟು ಆ ಕರ್ಮದ ಅಂಕುರನ್ನ ಹೊರಗೆ ಹಾಕ್ತಾನೆ. ಯಾಕೆ ನಮ್ಗೆ ಆ ಫಲವನ್ನ, ಈ ಕರ್ಮದ ಇಷ್ಟು ತನಕ ಆದ ಈ ಕರ್ಮ ಫಲವನ್ನ ಆ ಉಳಿಸಲಕ್ಕೆ ಅವನು ಸಂಸಾರಕ್ಕೆ ತರ್ತಾನೆ ಅಂತ ಅಲ್ಲಿ ನಾವು ಭೋಜನ ರಸ ವಿಭಾಗದಲ್ಲಿ ಏನ್ ಹೇಳಿದ್ವು ಅದನ್ನ ಇಲ್ಲಿ ಇಟ್ಟುಕೋಬೇಕು. ಹಾಗೆ ಅವನ್ ತರ್ತಾನೆ. ಇದು ಒಂದು. ಸೊ ಇನ್ನೊಂದು ವಿರಜ ಅಂತ ಇದಕ್ಕೆ ಕರೀತಾರೆ. ಸೃಷ್ಟಿ ಕಾಲದಲ್ಲಿ ಇಲ್ಲಿ ಹೇಳ್ತಾರೆ ಎರಡು ರೀತಿಯಾಗಿ ವಿರಜ ನದಿ ಇರುತ್ತೆ ಅಂತ ಹೇಳ್ತಾರೆ. ಯಾವುದದು ಎರಡು ರೀತಿಯಾದ ವಿರಜ ನದಿ ಅಂದ್ರೆ, ಒಂದು ಈ ಜೀವನ ಒಳಗೆ ನಮ್ಮ ಒಳಗೆ ಆಗೋದು ಅಂದ್ರೆ ಮೊಟ್ಟ ಮೊದಲು ಇರುವಂತ ಚತುರ್ಮುಖ ಬ್ರಹ್ಮನಿಗೆ ಆ ಒಂದು ಚತುರ್ಮುಖ ಬ್ರಹ್ಮನ ಸೃಷ್ಟಿ ಪುರುಷ ರೂಪದಿಂದ ವಾಸುದೇವ ರೂಪದಿಂದ ಸೃಷ್ಟಿ ಮಾಡಿದ್ದಾಗ ಅಲ್ಲಿ ವೀರ್ಯ ರೂಪ ಅದು ಕೊಟ್ಟು ದಟ್ ಕನೆಕ್ಷನ್ ಸಿ ಸ್ಟಾರ್ಟ್, ಅದು ಒಂದು ಆದರೆ ಪ್ರಧಾನವಾಗಿ ಅದು. ಆದರೆ ಇನ್ನೊಂದು ಯಾವುದು ಅಂದ್ರೆ ಈ ಬ್ರಹ್ಮಾಂಡ ಜಡವಾದದ್ದು ಒಂದು, ಇಚ್ಛೇತನ ಒಂದು. ಜಡವಾದ ದೇವರು ಈ ತತ್ವ 24 ತತ್ವವು ಸೇರಿ ರಮೆಯಲ್ಲಿ ಶಾಂತಿ ರೂಪದಲ್ಲಿ ಇಟ್ಟ ಅಂತ ಬಂದಾಗ ಅದನ್ನ ವೀರ್ಯವನ್ನ ಇಟ್ಟ ಅಂತ. ಅಲ್ಲಿ ಇರುವಂತ ವೀರ್ಯ ಬೇರೆ ಒಂದು ಇಲ್ಲ, ಇದೇ ಸ್ವೇದ. ಅಲ್ಲಿ ವೀರ್ಯ ಅಂತ ಕರೀತಾರೆ. ಅದು ಶಕ್ತಿ ರೂಪವಾಗಿ ಆ ಲಕ್ಷ್ಮಿಯಾತ್ಮಕವಾಗಿ ಆ ಸಂಬಂಧ ಈ ಬ್ರಹ್ಮಾಂಡ ಅಂಬೋ ಕ್ರಿಯೇಷನ್ ಆಗಲಕ್ಕೆ ಬೇಕಾದ ಶಕ್ತಿ ಆ ಬ್ರಹ್ಮಾಂಡಕ್ಕೇನೋ ನಮಗೇನೋ ಸಂಬಂಧ. ಹೀಗೆ ಮಾಡ್ತಾನೆ, ಎರಡು ರೂಪವಾಗಿ ಇಲ್ಲಿ ಬರುತ್ತೆ ಅಂತ ಹೇಳ್ತಾರೆ ಸೃಷ್ಟಿ ಕಾಲದಲ್ಲಿ. ಪ್ರಳಯ ಕಾಲದಲ್ಲಿನೂ ಎರಡು ರೂಪವಾಗಿ ವಿರಜಾ ನದಿ ಬರ್ತಾಳೆ ಅಂತ ಹೇಳ್ತಾಳೆ. ಇದೆ. ಅದು ಹೇಗೆ ಬರತ್ತಂದ, ಈ ಸಂಬಂಧ ಕೊಟ್ಟವಳೆ ಸಂಬಂಧ ತೆಗಿಬೇಕು. ಸೊ ಅಲ್ಲಿ ಒಂದು ವಿರಜ ಸ್ನಾನ ಅಂಬುದು ಬ್ರಹ್ಮಾಂಡದ ಒಳಗೆ, ಆಮೇಲೆ ಬ್ರಹ್ಮಾಂಡ ಲಯ ಆಗುವ ಕಾಲದಲ್ಲಿ ಒಂದು, ಇನ್ನೊಂದು ಜಸ್ಟ್ ಎಲ್ಲವೂ ದಾಟಿ ಪ್ರಳಯ ಎಂಟರ್ ಮಾಡೋ ಆ ಕಾಲದಲ್ಲಿ ಎಲ್ಲವೂ ಆವರಣಗಳು ಎಲ್ಲವೂ ಹೋದಾಗ ಅಲ್ಲಿ ಒಂದು, ಅದು ಪೂರ್ತಿ ಅದು ಪ್ರತಿ ಕಾಲಂಬನರಿಗೆ ಮಾತ್ರ ಸಂಬಂಧಪಟ್ಟದ್ದು, ದೇವತೆಗಳಿಗೆ ಮಾತ್ರ ಎರಡನೇ ಸ್ನಾನ. ನಮಗೆ ಎಲ್ಲ ಒಂದೇ, ಇಲ್ಲೇ ಒಂದು ಸ್ನಾನ ಆಗ್ಬಿ, ಇಲ್ಲೇ ಒಂದು ಚಿಕ್ಕ ಸ್ನಾನ ಆಗ್ಬಿಡುತ್ತೆ, ಅದೇ ವಿರಜಾ ಸ್ನಾನ. ಸೊ ಹೀಗೆ ಎರಡು ರೀತಿಯಾಗಿ ಬರುತ್ತೆ ಅಂತ ಅದನ್ನ ಹೇಳ್ತಾರೆ. ಮತ್ತು ಇನ್ನೊಂದು ವಿಷಯ, ಇದು ಈ ಪದ್ಯ ನೋಡೋಣ. ಈ ಮಟ್ಟತಾಳದಲ್ಲಿ ಅವರು ಕೊಟ್ಟ ವಿವರಣೆಯನ್ನು ಸ್ವಲ್ಪ ನೋಡೋಣ. ಇದು ಹೇಗೆ ಹೋಗುತ್ತೆ ಅಂದ್ರೆ, ಇಲ್ಲಿ ಫಸ್ಟ್ ಹೇಳ್ತಾರೆ, ಈಸಿಯಾಗೇ ಇದೆ. ಚೇತನ ಅದು ಹೇಳ್ತಾರೆ, ಚೇತನದೊಳಗೆ ಐದು ಮೂರ್ತಿಗಳನ್ನೇ ತಿಳಿದು, ಚೇತನದೊಳಗಿದ್ದ ಮೂರ್ತಿಗಳನ್ನ ತಿಳಿದು. ಚೇತನಗಳು ಅಂದ್ರೆ ಇಷ್ಟು ತನಕ ನಾವು ನೋಡಿ ಬಂದಿವಿ, ಚೇತನದಲ್ಲಿ ಆ ಜೀವದಲ್ಲಿ ಇರುವಂತಹ ಮೂರ್ತಿಗಳನ್ನ ತಿಳಿದು ಅಂದ್ರೆ ನಮ್ಮ ಸ್ವರೂಪದಲ್ಲಿನೂ ದೇವರು ಇದ್ದಾನೆ, ಯಾವ ಯಾವ ರೂಪದಿಂದ ಇದ್ದಾನೆ ಅಂತ ತಿಳಿದು, ಆಮೇಲೆ ಮಾತು ಮಾತುಗೆ ನೆನೆಸಿ, ಮಾತು ಮಾತಿಗೆ ಆ ಒಂದೊಂದಕ್ಕೇನು ಇದು ನೆನಪು ಮಾಡ್ಕೋಬೇಕು. ಯಾಕೆ ನೆನಪು ಮಾಡ್ಕೋಬೇಕು ಅಂದ್ರೆ ಚೇತನ ಮೂಲಕ ಎಲ್ಲಾ ಕಾರ್ಯ ಎಲ್ಲವೂ ಆ ಒಂದು ಲೈಫ್ ಫೋರ್ಸ್ ಇದ್ರೇ ಆಗತ್ತೆ. ಸೊ ಮಾತು ಮಾತಿಗೆ ನೆನೆಸಿ ಕೊಂಡಾಡಿ ಪಾಡಿ, ಆ ಕೊಂಡಾಡಬೇಕು ಪಾಡಬೇಕು ಅಂದ್ರೆ ಕೊಂಡಾಡಬೇಕು ಅಂದ್ರೆ ಅವನ ಮಹಿಮೆಯನ್ನ ತಿಳ್ಕೊಳ್ಬೇಕು, ತಿಳ್ಕೊಂಡ ಮಹಿಮೆಯನ್ನ ಪಾಡಿ, ಪಾಡಿ ಅಂದ್ರೆ ಹೇಳೋದು, ಇನ್ನೊಂದು ಪಾಡೋದು ಅಂದ್ರೆ ಹಾಡು ಹೇಳೋದು ಅಂತ ಒಂದಾದ್ರೆ, ಇನ್ನೊಂದು ಪಾಡಿ ಅಂದ್ರೆ ಅದನ್ನ ನಮ್ಗೆ ತಿಳಿದೋದ್ರಿಂದ ಇನ್ನೊಬ್ರಿಗೆ ಹೇಳಬೇಕು, ಇನ್ನೊಬ್ರು ಯಾರು ಸಿಕ್ಕಿಲ್ಲ ದೇವರ ಮುಂದೆ ಕೂತು ನಾವು ಹಾಡು ಹೇಳೋದು, ಇದು ಮಾಡಬೇಕು ಅಂತ ಹೇಳ್ತಾರ. ಆಮೇಲೆ ಆಮೇಲೆ ಹೇಳ್ತಾರ, ಜ್ಯೋತಿರ್ಮಯನಾದ ಅನಾದಿಬದ್ಧ ಲಿಂಗ ಘಾತುರ ಇರುತ್ತಿಪ್ಪ ಅಂದ್ರೆ ಜ್ಯೋತಿರ್ಮಯ, ಇವನು ಜ್ಯೋತಿ ಸ್ವರೂಪನ ಇದು ಲಿಂಗ ದೇಹಕ್ಕೆ ಬರ್ತಾರ, ಜ್ಯೋತಿರ್ಮಯನಾದ ಅನಾದಿಬದ್ಧ ಲಿಂಗ ಘಾತುರ ಇರುತ್ತಿಪ್ಪ ಅಂದ್ರೆ, ಈ ಲಿಂಗ ದೇಹದಲ್ಲಿ ಇವಾಗ ಹೇಳ್ತಾ ಇದ್ದೀವಲ್ಲ ಲಿಂಗ ದೇಹ ಅಂತ, ಈ ಲಿಂಗ ದೇಹದಲ್ಲಿ ಲಿಂಗ ದೇಹ ಎಷ್ಟಿದೆಯೋ ಅದೇ ರೂಪದಿಂದ ಭಗವಂತ ಈ ಲಿಂಗ ದೇಹದಲ್ಲಿ ಇದ್ದಾನೆ ಅಂತ ಬರುತ್ತೆ. ಸೊ ಲಿಂಗ ಶರೀರದಲ್ಲಿ ಎಷ್ಟು ರೂಪಗಳು ಅಂದ್ರೆ 67, ಅದು ಪ್ರಾಣೇಶದಾಸರು ಬಾರದ ಸುಳಾದಿಯಲ್ಲಿ 67 ರೂಪದಿಂದ ಈ ಲಿಂಗದಲ್ಲಿ ಭಗವಂತ ಇದ್ದಾನೆ ಅಂತ ಅದನ್ನ ಇಟ್ಟುಕೊಳ್ಳೋದು. ಅನಾದಿಬದ್ಧ ಲಿಂಗ ಗಾತುರ ಇರುತ್ತಿಪ್ಪ, ಲಿಂಗಗಾತುರ ಇರುತ್ತಿಪ್ಪ, ಸ್ಥಿತಿಗತಿಯನ್ನು ನೋಡಿ ಯಾರ್ಯಾರಿಗೆ ಎಲ್ಲೆಲ್ಲಿ ಸ್ಥಿತಿ, ಅವರ ಸ್ಥಿತಿ ಇರುವಿಕೆ ಎಕ್ಸಿಸ್ಟೆನ್ಸ್, ಮತ್ತು ಅವರು ಹೋಗುವಂತ ಹೋಗಿ ಮುಟ್ಟುವಂತ ಮಾರ್ಗ ಇದೆಲ್ಲ ನೋಡಿ ಆ ತರುವಾಯದಲ್ಲಿ ಅಲ್ಲಲ್ಲೇ ಇದ್ದು ಅಂದ್ರ ಅಲ್ಲಿ ರೂಪಗಳು, ದೇವರ ರೂಪಗಳು ಹುಟ್ಟತ್ತಂದ್ರೆ ಅದು ಎಲ್ಲಿಂದೋ ಬರೋದಿಲ್ಲ, ಅಲ್ಲಲ್ಲೇ ಇದೆ. ಅಂದ್ರೆ ನಾವು ನೋಡಿದ್ದೀವಲ್ಲ ಇನಿಷಿಯಲ್ ಇದರಲ್ಲಿ ನೋಡೋವಾಗ ಒಂದು ರೂಪದೊಳ್ಳ ಅನಂತ ರೂಪ ಅಂತ ಹೇಳೋವಾಗ ಒಂದು ರೂಪ ಬರೋಣ, ಒಂದು ಕನ್ವೀನಿಯನ್ಸ್ ಅಲ್ಲಿಂದ ಇಲ್ಲಿ ಬಂದ, ಇಲ್ಲಿಂದ ಅಲ್ಲಿ ಬಂದ ಅಂತ ನಾವು ಮಾತಾಡ್ತೀವಿ. ಬಟ್ ದೇವರದು ಹೇಗೆ ಅಂದ್ರೆ ಅಲ್ಲೇ ಇರುವಂತ ರೂಪಗಳು ಅಲ್ಲಲ್ಲೇ ಇದ್ದು ಹೇಳ್ತಾರ, ಧಾತನಾಮಕ ಬ್ರಹ್ಮ ವಿಷ್ಣು ರುದ್ರ ವಿಧಾನ ಅಂದ್ರೆ ಧಾತನಾಮಕನ ಧಾತ ಜಗತ್ತಿಗೆ ಕಾರಣ, ಧಾತ ಹುಟ್ಟಿಸುವನು, ಧಾರಣೆ ಮಾಡುವನು, ಪೋಷಣೆ ಮಾಡುವನು, ಮಾಡುವಂತ ರೂಪಗಳು ಬ್ರಹ್ಮನ ರೂಪ. ಧಾತ ಅಂದ್ರೆ ಹುಟ್ಟಿಸುವ ತಂದೆಯಾದಂತಹ ಬ್ರಹ್ಮನ ರೂಪಗಳು. ಸೊ ಧಾತನಾಮಕವನಾಗಿ ಇದ್ದಾನೆ, ಧಾತನಾಮಕ ಬ್ರಹ್ಮ ಮತ್ತು ವಿಷ್ಣು ರುದ್ರಾಭಿಧಾನ ರುದ್ರ, ಈ ಮೂರು ಹೆಸರು. ಸೊ ಇಲ್ಲಿ ಬರುವಂತದ್ದು ಮೂರು, ಇದು ಎಲ್ಲಿ ಬರುತ್ತೆ ನೋಡಿ, ಲಿಂಗದೇಹ ಉಪಚಯ ಆಗುವಾಗ್ಲೇ ಈ ರೂಪಗಳೆಲ್ಲ ಮೂರು ರೂಪಗಳನ್ನು ಅಲ್ಲಿ ಇರುವಂತ ರೂಪಗಳನ್ನು ತಕ್ಕೊಳ್ತಾನೆ ವಿಷ್ಣು. ರುದ್ರಾಭಿಧಾನ ನೀತ ಪ್ರದಾತ ಪ್ರಮುಖ ಮೂರ್ತಿ ಮೂರು, ಈ ಮೂರ್ತಿ ಮೂರಿದೆ. ಈ ಮೂರ್ತಿ ಮೂರು ಅಂತ ಇಲ್ಲಿ ಯಾಕೆ ಹೇಳ್ತಾರಂದ್ರೆ, ಈ ಲಿಂಗದೇಹ ನಾವು ಆರನೇ ಸಂಧಿಯಲ್ಲಿ ಇದನ್ನು ನೋಡಿದೀವಿ, ಲಿಂಗದೇಹದ ಪರಿಚ್ಛೇದ ಅಂತ. ಲಿಂಗದೇಹದ ಪರಿಚ್ಛೇದ ಹೇಳುವಾಗ ಫಸ್ಟ್ ಅದು ಒಂದೇ ಒಂದು ಪೀಸ್ ತರ, ಒಂದೇ ಇಟ್ಸ್ ಅವ್ಯಕ್ತ ಆಗದೇ ಒಂದೇ ಆಗಿರತ್ತೆ. ಆಮೇಲೆ ಸೃಷ್ಟಿ ಕಾಲದಲ್ಲಿ ಒಂದೊಂದು ಆ ಸೂಕ್ಷ್ಮದಿಂದ ಆ ಸ್ಥೂಲವನ್ನ ತಾಳ್ತಾ ಹೋಗುತ್ತೆ. ತಾಳ್ತಾ ಹೋದಾಗ ಅಲ್ಲಿ ಆವರಣ ಎಂಬ ಶಬ್ದವನ್ನ ಬಳಸ್ತಾರೆ. ಬಟ್ ಆಕ್ಚುಲಿ ಅದು ಮೂರಾಗಿರುತ್ತೆ ಲಿಂಗದೇಹದಲ್ಲಿ, ಸತ್ವ ಆವರಣ, ರಜ ಆವರಣ, ತಮೋ ಆವರಣ ಅಂತ. ಅದಕ್ಕೆ ಸೊ ಅದು ಅದು ಮೂರು ಹಾಗೆ ಇದಕ್ಕೆ ಮ್ಯಾಪ್ ಮಾಡೋದು ಸೃಷ್ಟಿಕಾಲದಲ್ಲಿ ಆ ಸತ್ವ ರಜ ತಮ ಮೂರು ಗುಣಗಳು ಅಂತ ಇರುತ್ತಲ್ಲ ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ನಮ್ಮ ಒಳಗೇನು ಇದು ಆಗುವಂತದ್ದು ಮೂರು ಲೇಯರ್ ಆಗ ಸತ್ವ ರಜ ತಮಸ್ ಅಂತ ಇರುತ್ತೆ. ಇಲ್ಲಿ ಇರುವಂತ ರೂಪಗಳು ಇದು ಸತ್ವ ಇಲ್ಲಿ ಫಸ್ಟ್ ರಜಸ್ಸು ತಗೊಂಡಿದ್ದಾರೆ. ರಜಸ್ಸು ಹೇಳುವಾಗ ಫಸ್ಟ್ ಬ್ರಹ್ಮ ವಿಷ್ಣು ರುದ್ರ ಅಂತ ತಗೊಂಡಿದ್ದಾರೆ. ಸೊ ರಜಸ್ಸು ಸತ್ವ ತಮಸ್ ಈಗ ತಗೊಂಡಿದ್ದಾರೆ. ಸೊ ಈ ಮೂರು ಈ ಮೂರಲ್ಲಿ ಇರುವಂತ ರೂಪಗಳು ಅದು ನಾರಾಯಣನದೇ ಆದಂತ ಈ ಮೂರು ರೂಪಗಳನ್ನ ಹೇಳ್ತಾರೆ. ಈ ಮೂರು ರೂಪಗಳು ಇದು ಮಣಿಗಳು ಇಲ್ಲಿ ಇಲ್ಲಿ ದೇವರ ರೂಪಗಳಿದೆ ಮತ್ತು ಲಕ್ಷ್ಮೀ ರೂಪಗಳು ಇದೆ. ಅದಕ್ಕೆ ತಕ್ಕಂತೆ ಈ ಜಡ ಲಿಂಗ ದೇಹದ ಜಡ ಪ್ರಕೃತಿ ಇದೆ. ಸೊ ಮೂರನ್ನು ಇಲ್ಲಿ ಇಟ್ಟುಕೊಳ್ಳೋದು. ಇಲ್ಲಿ ಬಣ್ಣಗಳು ಎಷ್ಟು ಅಂದ್ರೆ ಹೇಳ್ತಾರೆ ಈ ಬಣ್ಣಗಳು ಹೇಗಿರುತ್ತೆ ಅಂದ್ರೆ ಅದಕ್ಕೆ ಹೇಳ್ತಾರೆ ಕೆಳಗೆ ಬರುತ್ತದ್ದು ಮೂರು ರುದ್ರ ರುದ್ರಾಭಿಧಾನ ನೀತ ಪ್ರದಾತ ಪ್ರಮುಖ್ಯ ಮೂರ್ತಿ ಮೂರು. ಇದು ಯಾವ್ದಂದ ಶ್ರೀ ತೈಜಸ ವಿಶ್ವ ಪ್ರಾಜ್ಞ ನಾಮಕರಾಗಿ. ಸೊ ಇವರು ಬ್ರಹ್ಮ ವಿಷ್ಣು ಶಿವ ಬ್ರಹ್ಮ ವಿಷ್ಣು ಶಿವ ಅಂಬೋದು ಯಾವ ರೂಪದಿಂದ ಮೂರು ಜನ ಮೂರು 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 ಜನದ ಮೂರು ರೂಪದಿಂದ ಭಗವಂತ ಇರ್ತಾನೆ. ಇಲ್ಲಿ ವಿಶೇಷವಾಗಿ ಈ ಗುಣಗಳಿಗೆ ಅವನ ಹೆಸರುಗಳು ಯಾವುದು ಅಂದ್ರೆ ತೈಜಸ ಅಂತ, ತೈಜಸ ಅಂದ್ರೆ ರಜೋ ಗುಣಕ್ಕೆ, ಆಮೇಲೆ ವಿಶ್ವ ಅಂದ್ರೆ ಸತ್ವ ಗುಣಕ್ಕೆ, ಪ್ರಾಜ್ಞ ಅಂಬೋದು ತಾಮಸ ಗುಣಕ್ಕೆ. ಸೊ ಈ ಮೂರು ಗುಣದಲ್ಲಿನೂ ಈ ಮೂರು ರೂಪದಿಂದ ಇದ್ದಾನೆ. ಆ ಬಣ್ಣ ಯಾವ್ದು ಅಂತ ಅದು ನೋಡಿದ್ವಿ. ಬಣ್ಣ ಯಾವ್ದು ಅಂದ್ರೆ ಆ ತೈಜಸ್ಸನಾಗೆ ಇರೋದಕ್ಕೆ ರಕ್ತವರ್ಣ, ವಿಶ್ವನಾಗಿರುವ ವಿಶ್ವ ರೂಪಕ್ಕೆ ಬಂದು ಶುಭ್ರವರ್ಣ ಅದು ವೈಟ್ ಅಂತ ತಕೊಳ್ಳೋದು, ಪ್ರಾಜ್ಞ ಅಂದ್ರೆ ನೀಲಿ ಬಣ್ಣ ಅಂತ ಹೀಗೆ ತಕೊಳ್ಳೋದು. ನಾಮಕರಾಗಿ ವಾತ ನಾಮಕರಾಗಿ ಇದ್ದಾರೆ. ಸೊ ಇವರನ್ನ ಏನ್ ಮಾಡ್ತಾರೆ, ಸೊ ವಾತರಾಗಿ ವಾತ ವಾರಿಜ ಗರ್ಭ ಸರಸ್ವತಿ ಭಾರತಿ ಸ್ವೋತ್ತಮರು ಇವರು ಮೂರು ಜನ. ಸೊ ಈ ಮೂರು ಈ ರೂಪವನ್ನ ಈ ರೂಪವನ್ನ ಈ ಮೂರು ರೂಪವನ್ನ ವಾತ ಅಂದ್ರೆ ವಾಯುದೇವರು ಮತ್ತು ವಾರಿಜ ಗರ್ಭ ವಾರಿಜ ಗರ್ಭ ವಾರಿ ನೀರು ಜ ಬ್ರಹ್ಮಾಂಡ ವಾರಿಯಲ್ಲಿ ಹುಟ್ಟಿರುವ ತಾವರೆ ತಾವರೆಯಲ್ಲಿ ಇರುವಂತ ಆ ಗರ್ಭಕ್ಕೆ ಆ ಬ್ರಹ್ಮಾಂಡ ಬ್ರಹ್ಮಾಂಡಕ್ಕೆ ಕಾರಣವರಾದಂತ ಚತುರ್ಮುಖ. ಸೊ ವಾಯು ಚತುರ್ಮುಖ ಸರಸ್ವತಿ ಭಾರತಿ ಸೋತ್ತಮರು ಇವರು ಇವರೇ ಸೋತ್ತಮರು ಇವರು ಇವರು ಪೂಜಿಸುವ ಮೂರ್ತಿ. ಈ ದೇವತೆ ಈ ಒಂದು ಸೋತ್ತಮರಾದಂತ ಈ ದೇವತೆಗಳು ಪೂಜೆ ಮಾಡುವಂತ ಈ ಮೂರ್ತಿಗಳು ಮೂರು ರೂಪಗಳು ವಿಶ್ವ ತೇಜಸ ಪ್ರಾಜ್ಞ ಎಂಬುವ ರೂಪಗಳನ್ನ ಅವರು ಪೂಜೆ ಮಾಡುತ್ತಾರೆ ಸೇವೆ ಮಾಡುತ್ತಾರೆ ಅಂತ. ಸೊ ಅದು ಮಾಡೋ ಇದು ಯಾಕೆ ಹೇಳ್ತಾ ಇದ್ದಾರೆ ಇಲ್ಲಿ ಅಂದ್ರೆ ಅವಾಂತರ ಅಭಿಮಾನಿ ಲಿಂಗ ದೇಹಕ್ಕೆ ಇದು ಒಂದು ದೊಡ್ಡ ಡಿಸ್ಕಷನ್ ಆಗುತ್ತೆ. ಲಿಂಗ ದೇಹದಲ್ಲಿ ಇಲ್ಲಿ 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 ಹೇಳುವಾಗ ಲಿಂಗ ದೇಹಕ್ಕೆ ಹೇಳುವಾಗ ಹೇಳ್ತಾರಲ್ಲ ಕೇವಲ ಜಲ ಪ್ರಕೃತಿ ಇದೆ ಕದಿ ದೇವತೆಯು ಅಂತ ಹೇಳ್ತಾರೆ. ಕೇವಲ ಜಡ ಪ್ರಕೃತಿ ಇದಕ್ಕದಿಗೆ ದೇವತೆ ಅಂತ ಹೇಳುವಾಗ ಇಲ್ಲಿ ಲಿಂಗದೇಹಕ್ಕೆ ಇವರನ್ನು ತರ್ತಾ ಇದ್ದಾರೆ. ಸೊ ಇದು ಯಾತಕ್ಕೆ ಅಂದ್ರೆ ಆ ಬಂಧಕ ಶಕ್ತಿಯಾಗಿರೋ ಇದಕ್ಕೆ ಎರಡು ಆಸ್ಪೆಕ್ಟ್ ಲಿಂಗದೇಹಕ್ಕೆ. ಒಂದು ಬಂಧಕ ಶಕ್ತಿಯಾಗಿರೋದು ಬಂಧಕ ಶಕ್ತಿಯಾಗೆ ಇರಬೇಕಂದ್ರೆ ಅನಾದಿ ಕಾಲದಿಂದ ಅನಂತ ಕಾಲವರೆಗೇನು ಇರಬೇಕು ಪ್ರತಿ ಜೀವಕ್ಕೇನು ಅದಕ್ಕೆ ಸಂಬಂಧವಾಗಿರಬೇಕು. ಆವಾಗ ವಾಯು ಬ್ರಹ್ಮರಿಗೆ ಅಭಿಮಾನಿತೂ ಇಲ್ಲ ಆವಾಗ ಇರೋದಿಲ್ಲ. ಈ ವಾಯು ಬ್ರಹ್ಮರಿಗೇನು ಆ ಕಾಲ ಆದ ಮೇಲೆ ಮುಕ್ತಿಗೆ ಹೋಗಬೇಕು ಪದವಿ ಆದ ಮೇಲೆ ಮುಕ್ತಿಗೆ ಹೋಗಬೇಕು. ಸೊ ಅದಕ್ಕೆ ಇಲ್ಲಿ ಹೇಳ್ತಾರೆ ಪ್ರಕೃತಿ ಇವಳು ಒಬ್ಬಳೇ ಜಡ ಪ್ರಕೃತಿ ಇವಳು ಒಬ್ಬಳೇ ಇದಕ್ಕೆ ಅಭಿಮಾನಿ ಅಂತ ಇಲ್ಲಿ ಹೇಳುವ ಕೇವಲ ಜಡ ಪ್ರಕೃತಿ ಇದಕ್ಕದಿ ದೇವತೆಯು ಅಂತ ಇದಕ್ಕೆ ಅಧಿದೇವತೆಯಾಗಿ ಇದ್ದಾಳೆ ಅಂದ್ರೆ ಅವಿಚ್ಛಿನ್ನವಾಗಿ ಅವಳೇ ಇದ್ದಾಳೆ. ಸ್ವಲ್ಪ ಕಾಲಕ್ಕೆ ಒಂದು ಕಲ್ಪ ಸ್ವಲ್ಪ ಕಾಲಕ್ಕೆ ಅವಾಂತರ ಅಭಿಮಾನಿತ್ವ ಅವಾಂತರ ಅಭಿಮಾನಿತ್ವ ಎಲ್ಲಿ ಇವರಿಗೆ ಬರುತ್ತೆ ಅಂದ್ರೆ ಈ ಬ್ರಹ್ಮಾಂಡದೊಳಗೆ ಬರುತ್ತೆ. ಇಲ್ಲಿ ಏನು ಲಿಂಗದೇಹದ ಕಾರ್ಯ ಅಂದ್ರೆ ಲಿಂಗದೇಹ ಬಂದು ಸೂಕ್ಷ್ಮದಿಂದ ಸೂಕ್ಷ್ಮದಿಂದ ಇದು ಉಪಚಯ ಆಗುವಂತ ಕಾರ್ಯ ಇದೆಲ್ಲ ಮಾಡೋದು ಈ ಮಹಾಲಕ್ಷ್ಮೀ ದೇವಿಯೇ ಮಾಡ್ತಾಳೆ. ಬಟ್ ಅದು ಆಗಿ ಇಲ್ಲಿ ಬಂದಾಗ, ಸಂಸಾರದಲ್ಲಿ ಬಂದಾಗ ಲಿಂಗ ದೇಹದ ಕಾರ್ಯಗಳು ನಮ್ಮಲ್ಲಿ ಕಾಣಿಸುತ್ತೆ. ಲಿಂಗ ದೇಹದ ಕಾರ್ಯಗಳು ಏನು ಅಂದ್ರೆ, ಲಿಂಗ ದೇಹ ಆಮೇಲೆ ಏನಾಗತ್ತ, ಮೂರು ಪರಿಚಯ, ಮೂರು ದೇವತೆಗಳನ್ನ ಇಲ್ಲಿ ಹೇಳಿದ, ದೇವರ ರೂಪಗಳನ್ನು ಹೇಳಿದ್ದಾರಲ್ಲ, ಈ ಮೂರು ರೂಪಗಳು, ಈ ಮೂರು ಆವರಣ ಸತ್ವ ರಜ ತಮೋ ಆವರಣವಾಗಿ ಆಗತ್ತೆ. ಈ ಮೂರು ಆವರಣಗಳಿಂದ ಇಲ್ಲಿ ಸತ್ವ, ಇದು ನಾವು ಆರನೇ ಸಂಧಿಯಲ್ಲಿ ನೋಡಿದಂತೆ ಆ ಸತ್ವ ಆವರಣ ಅಂತ ಬಂದಾಗ, ಸತ್ವ ಆವರಣ ಪ್ರಧಾನ ಪ್ರಥಮ ಆವರಣ ಅಂತ ಬಂದಾಗ, ಪ್ರಥಮ ಆವರಣದಲ್ಲಿ ಅದು ಹೇಳುವಾಗ ನಾವು ಪಂಚಮಹಾಯಜ್ಞ ಸಂಧಿಯಲ್ಲಿ ನೋಡಿದೀವಿ, ಬರುವಾಗ ಅದು ಮನಸ್ಸು, ಪ್ರಥಮ ಆವರಣ ಮನಸ್ಸು. ಸಾತ್ವಿಕರಿಗೆ ಪ್ರಥಮ ಆವರಣ ಮನಸ್ಸು ಅಂತ ಇರುತ್ತೆ. ಎರಡನೇ ಆವರಣ, ದ್ವಿತೀಯ ಆವರಣ ಅಂದ್ರೆ ರಜ ಆವರಣ ಅಂತ ಹೇಳಿ ಅಲ್ಲಿ ಬಂದು ಇಂದ್ರಿಯಗಳು ಅಂತ ಬರುತ್ತೆ. ತೃತೀಯ ಆವರಣ ಬಂದಾಗ ಪಂಚ ತನ್ಮಾತ್ರೆಗಳು, ಅದು ಸಹಿತವಾದ ಪಂಚಭೂತಗಳು ಅಂತ ಈ ಮೂರು ಆವರಣ. ಸೊ ಬೇಸಿಕಲಿ ನಾವು ಏನೇನೆಲ್ಲ ಮಾಡ್ತೀವೋ, ಏನೇನು ಕಾರ್ಯಗಳು ಎಲ್ಲವೂ ಮಾಡ್ತೀವೋ, ಎಲ್ಲವೂ ಎವ್ರಿಥಿಂಗ್ ಗೋಸ್ ಬ್ಯಾಕ್ ಟು ದ ಲಿಂಗ ದೇಹ ಆಗತ್ತೆ, ಅಲ್ಲಿಂದ ಬರಬೇಕು. ಸೊ ಅದಕ್ಕೆ ಈ ದೇವತೆಗಳು ಇದ್ದಾರೆ. ಈ ದೇವತೆಗಳು ಹೇಗೆ ಇರ್ಲಿಕ್ಕಾಗತ್ತಂದ್ರೆ, ಈ ಒಂದು ಸತ್ವ ರಜ ತಮೋ ಗುಣಗಳ ಆ ಕಾರ್ಯ ವಿಕಾರಗಳು, ಈ ಲಿಂಗ ದೇಹದ ಪ್ರಭಾವ ಅಂಬೋದು ಈ ದೇವತೆಗಳಿಗೆ ಎಂದೆಂದೂ ಇಲ್ಲ. ಆದ ಕಾರಣದಿಂದ ಇವರು ಇಲ್ಲಿ ಅವಾಂತರ ಅಭಿಮಾನಿಗಳಾಗಿದ್ದಾರೆ. ಸೊ ಈ ಅವಾಂತರ ಅಭಿಮಾನಿಗಳು ಆ ಶಕ್ತಿಯನ್ನ ಪಡ್ಕೋಬೇಕಂದ್ರ ವಿಶೇಷವಾಗಿ ಈ ಮೂರು ಗುಣದಲ್ಲಿ ಪ್ರಧಾನವಾಗಿ ಲಿಂಗ ದೇಹದಲ್ಲಿ ಇರುವಂತ ಶ್ರೀ ವಿಶ್ವ ತೈಜಸ ಪ್ರಾಜ್ಞ ಅಂಬೋ ರೂಪವನ್ನ ವಿಶೇಷವಾಗಿ ಮಾಡ್ತಾರೆ. ಇದ್ರ ಜೊತೆಲಿ ಶ್ರೀ ಅಂತೂ ಹಾಕಿದ್ದಾರೆ. ಈ ಶ್ರೀ ಅಂದ್ರೆ ಗೌರವ ಸೂಚಕ ಅಂತ ಒಂದು, ಇನ್ನೊಂದು ಲಕ್ಷ್ಮೀ ಸಹಿತವಾಗಿ ಇಟ್ಟುಕೊಳ್ಳಿ. ಆ ವಿಶ್ವ ತೈಜಸ ಪ್ರಾಜ್ಞೆ ಲಕ್ಷ್ಮೀ, ಲಕ್ಷ್ಮೀ ಶ್ರೀ ಒಂದೊಂದಿಲ್ಲಿನ ಲಕ್ಷ್ಮೀ ಸಹಿತನಾದ ವಿಶ್ವ ತೈಜಸ ಪ್ರಾಜ್ಞೆ ಅಂತ ಇಟ್ಟುಕೊಳ್ಳಿ ಅಲ್ಲಿ ಲಕ್ಷ್ಮಿಯನ್ನು. ಬಿಕಾಸ್ ಅವಳೇ ಪ್ರಕೃತಿ, ಅದಕ್ಕೆ ಇಲ್ಲಿ ಹೇಳಿದ್ದಾರಲ್ಲ ಕೇವಲ ಜಡ ಪ್ರಕೃತಿ, ಇದಕ್ಕೆ ಅಧಿದೇವತೆಯು ಮಹಾಲಕ್ಷ್ಮಿ ಏನಿಪಳು ಅಂತ ಅವಳನ್ನ ಮರಿಬೇಡಿ ಅಲ್ಲಿ ಎಕ್ಸ್ಪ್ಲೈನ್ ಫರ್ದರ್ ಮಾಡಿ, ಈಶಿ ಎಂಬುದಕ್ಕೆ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಹೀಗೆ ಇವರನ್ನ ಇಟ್ಟುಕೊಳ್ತಾರೆ. ಇವರು ಸೋರ್ಸಮರಿ, ಇವರು ಇದನ್ನ ಈ ಒಂದು ರೂಪವನ್ನ ವಿಶೇಷವಾಗಿ ಸ್ಮರಣೆ ಮಾಡ್ತಾರ ಅಂತ ಹೇಳ್ತಾರ. ಆದ ಮೇಲೆ ಇದು ಹೇಳ್ತಾರ, ಶ್ರೀ ತರುಣಿ. ಸೊ ಇದಕ್ಕೆ ಕರೆಸ್ಪಾಂಡಿಂಗ್ ರೂಪ ಇನ್ನು ಹೇಳಿಲ್ಲವೇ. ಶ್ರೀಗೆ ಏನು ಅಂದ್ರೆ ಲಕ್ಷ್ಮಿ ಅಂತ ಕೊಟ್ಟಿದ್ದಾರಲ್ಲ, ಸೊ ಲಕ್ಷ್ಮಿ ಅಂತಾನೆ ಚಿಂತನೆ ಮಾಡೋದಂದ್ರೆ ಅಲ್ಲ, ಲಕ್ಷ್ಮಿ ಎಂಬುದಕ್ಕೆ ಇಲ್ಲಿ ಲಕ್ಷ್ಮಿಯ ಮೂರು ರೂಪಗಳನ್ನ ಕೊಡ್ತಾರೆ. ಲಕ್ಷ್ಮಿಗೆ ಇರುವಂತ ಲಕ್ಷ್ಮಿ ಅಂತ ಕಾಮನ್ ಆಗಿ ನಾವು ಹೇಳಿದನ್ನು, ಲಕ್ಷ್ಮಿಯ ಮೂರು ವಿಶೇಷ ರೂಪಗಳು ಅವಳು ತಾಳ್ತಾಳ. ಶ್ರೀ ತರುಣಿ, ಶ್ರೀ ತರುಣಿ ಧರಣಿ ಮತ್ತು ದುರ್ಗಾತ್ಮಕಳಾಗಿ ಹೇಳ್ತಾರೆ. ಶ್ರೀ ತರುಣಿ, ನಾವು ಶ್ರೀ ತರುಣಿ, ಅದಕ್ಕೆ ಇದನ್ನ ಚಿಂತನೆ ಮಾಡಿ ವಿಭೂತಿ ಸಂತಿಯಲ್ಲಿ ಶ್ರೀ ತರುಣಿ ಅಂತಾನೆ ಹೇಳಿದ್ದಾರೆ. ಶ್ರೀ ತರುಣಿ ಅಂತ ಕರೆದಿದ್ದಾರೆ ಅಲ್ಲಿ. ಸೊ ಇದನ್ನ ಇಟ್ಕೋಬೇಕು, ಶ್ರೀ ತರುಣಿ ಧರಣಿ ದುರ್ಗಾತ್ಮ. ಶ್ರೀ ತರುಣಿ ಅಂದ್ರೆ ಶ್ರೀ ಸತ್ವಕ್ಕೆ ಶ್ರೀ ತರುಣಿ. ಯಾಕೆ ಶ್ರೀ ತರುಣಿ, ತರುಣಿ ಹೇಳುವಾಗ ಅಲ್ಲಿ ನೋಡಿದ್ದೀವಿ ನಾವು, ತರುಣಿ ಅಂತ ಹೇಳುವಾಗ ತರು ಅಂದ್ರೆ ಗಿಡ ಅಂತ. ಗಿಡ ಹೇಗೆ ಹೋಗುತ್ತೆ, ಮೇಲಕ್ಕೆ ಯಾವತ್ತೂ ಹೋಗುತ್ತೆ ಗಿಡಗಳು. ಜನರಲ್ ಆಗಿ ನೋಡಿದ್ರೆ ತರು ಅಂದ್ರೆ ಮೇಲೆ, ಗಿಡ ಅಂದ್ರೆ ಮೇಲಕ್ಕೆ, ಕೆಳಗೆ ನಾವು ಹಾಕಿದ್ರೆ ಅದು ಮೇಲಕ್ಕೆ ಉದಸ್ರೋತರು ಅಂತ ಕರೀತಾರೆ, ಮೇಲಕ್ಕೆ ಹೋಗುವಂತದ್ದು. ಸೊ ನಮ್ಗೆ ಮೇಲಕ್ಕೆ ಈ ಸಂಸಾರದಲ್ಲಿ ಬಿದ್ದಿದ್ದನ್ನು ನಮ್ಗೆ ಮೇಲಕ್ಕೆ ಎತ್ತಬೇಕು ಅಂದ್ರೆ ಅವಳು ಆ ಶ್ರೀರೂಪದಿಂದ, ಶ್ರೀರೂಪ ಸತ್ವಕ್ಕಾಗತ್ತೆ. ಸೊ ಶ್ರೀರೂಪಕ್ಕೆ ತರುಣಿ ಎಂಬ ಶಬ್ದವನ್ನು ಇಲ್ಲಿ ಬಳಸ್ತಾ ಇದ್ದಾರೆ. ಶ್ರೀ ತರುಣಿ ಧರಣಿ, ಧರಣಿ ಅಂದ್ರೆ ಭೂರೂಪ, ದುರ್ಗಾ ನಾಮಕಳಾಗಿ ಭೂತಿವಂತಳು ಇಪ್ಪಳು, ಇಪ್ಪಳು ತ್ರಯ ಭಾಗದಿ ಬಿಡದೆ. ಈ ಮೂರು ಭಾಗದಲ್ಲಿ, ಈ ತ್ರಯ ಭಾಗದಲ್ಲಿ ಇದ್ದಾಳೆ ಶ್ರೀ ತರುಣಿ, ಧರಣಿ, ಆಮೇಲೆ ಧರಾದೇವಿ, ಶ್ರೀದೇವಿ, ಶ್ರೀದೇವಿ ಭೂದೇವಿ ಅಂತೀವಿ, ಧರಾದೇವಿ ದುರ್ಗಾತ್ಮಕಳಾಗಿ ಭೂತಿವಂತಳು ಇಪ್ಪಳು. ಭೂತಿವಂತಳು ಅಂತ ಹೇಳ್ತಾರೆ. ಭೂ ಅಂದ್ರೆ ಭೂ ಸತ್ತಾಯ ಅಂದ್ರೆ ಆ ಒಳ್ಳೆ ಇರೋದು ಇರ್ತೀವಿ, ಇರೋದಲ್ಲಿನೂ ಒಳ್ಳೆ ರೀತಿಯಾಗಿರ್ಬೇಕು. ಸೊ ಎಲ್ಲವೂ ನಮ್ಗೆ ಬೇಕು. ಸೊ ಒಳ್ಳೆ ಭೂ ಅಂತ ಅವಳು ಪ್ರಕೃತಿ ಅಭಿಮಾನಿ, ಅವಳಿಗೆ ಈ ಲೇಪವೇ ಇಲ್ಲ. ಭೂ ಸ್ವರೂಪಳಾಗಿ ಭೂತಿವಂತಳ, ಉನ್ನತಿಯನ್ನ ಕೊಡ್ಲಕ್ಕೆ, ಭೂತಿ ಅಂದ್ರೆ ಉನ್ನತಿ ಎಂಬ ಅರ್ಥವು ಬರುತ್ತೆ. ಭೂತಿವಂತಳು ಇಪ್ಪಳು ತ್ರಯ ಭಾಗದಿ ಅಂದ್ರೆ ಅವಳು ಏನು ಸೃಷ್ಟಿಕಾಲದಲ್ಲೇ ಬಂದು ಮೂರು ರೂಪ ತಕೊಂಡ್ಲು ಹಾಗೆಲ್ಲ ಇಲ್ಲ. ಇಲ್ಲಿ ಹೇಳ್ತಾರ ತ್ರಯ ಭಾಗದಿ ಬಿಡದೆ ಅಂತ ಹೇಳ್ತಾರೆ. ಯಾವತ್ತೂ ಈ ಮೂರು ಅಂದ್ರೆ ವ್ಯಕ್ತ ಆಗೋದಿಲ್ಲ, ವ್ಯಕ್ತ ಅವಳು ಆಗೋದು ಸೃಷ್ಟಿ ಕಾಲದಲ್ಲಿ. ಇದನ್ನು ಅವ್ಯಕ್ತ ರೂಪದಿಂದ ಮೂರು ರೂಪ ತ್ರಿಗುಣ ರೂಪದಿಂದ, ತ್ರಿಗುಣ ಯಾವತ್ತು ಮೂರು ಗುಣದಿಂದಲೇ ಇರುತ್ತೆ, ಎರಡಲ್ಲ ಅದು ಮೂರೇ, ಮೂರು ಗುಣದಿಂದಲೇ ಯಾವತ್ತು ಇರುತ್ತೆ ಪ್ರಕೃತಿ. ಈ ಮೂರಲ್ಲಿ ಮೂರು ರೂಪದಿಂದ ಅವಳು ಎಂದೆಂದೂ ಇರ್ತಾಳೆ. ಸೊ ಬಿಡದೆ ಅಂತಲ್ಲಿ ಕೊಟ್ಟಿದ್ದಾಳೆ. ಅದಾದ ಮೇಲೆ ಭಾತಿ ಗುಣಗಳಿಂದ ಮಿಥ್ಯಾಭಿಮಾನಿನಿ ಅಂತ, ಭಾತಿ ಅಂತ ಭಾ ಅಂದ್ರೆ ಭಾ ರೂಪದಿಂದ ಪ್ರಕಾಶಯುಕ್ತಳಾಗೆ, ಭಾತಿ ಪ್ರಕಾಶವಂತಳಾಗೆ ಅವಳು ಇರ್ತಾಳೆ. ಇದ್ದು ಮೂರು ರೂಪಗಳಿಂದ ಪ್ರೀತಿಯಿಂದ ಎಲ್ಲಿ ಬಂತು, ಭೂತಿವಂತಳು ಇಪ್ಪಳು ತ್ರಯ ಭಾಗದಿ ಬಿಡದೆ ಭಾತಿ ಗುಣಗಳಿಂದ ನಿತ್ಯಾಭಿಮಾನಿನ ನೋಡಿದ್ವಿ. ಆಮೇಲೆ ಮಾತ್ರ ಮೊದಲಾದ ಷೋಡಶ ಕಳೆ ಉಂಟು ಅಂತ ಇಲ್ಲಿ ಈ ತಾಟನ್ನ ನಾವು ಆರನೇ ಸಂಧಿಯಲ್ಲಿ ನೋಡಿದ್ದನ್ನ ಇಲ್ಲಿ ಹೇಳ್ತಾರೆ. ಲಿಂಗ ದೇಹದಲ್ಲಿ ಇನ್ನು ಏನಿದೆ ಅಂದ್ರೆ ಷೋಡಶ ಕಲೆ ಉಂಟು ಅಂತ ಹೇಳ್ತಾರೆ. ಅದನ್ನೇ ನಾವು ನೋಡಿದ್ದೀವಿ. ಷೋಡಶ ಕಲೆ ಯಾವ್ದಂದ್ರೆ ನೋಡಿದೀವಿಲ್ಲ, ಫಸ್ಟ್ ಅಂತ ತಕೊಂಡ ಪ್ರಥಮ ಆವರಣದಲ್ಲಿ ಮನಸ್ಸು, ಮನಸ್ಸಲ್ಲಿ ಪದರ್, ಮನಸ್ಸು ಅಹಂಕಾರ ಮಹತ್ತತ್ವ ಅವ್ಯಕ್ತತ್ವ ಅಂತ ಆ ಪದರನ್ನ ಹಾಕೊಳ್ಳಿ. ಸೊ ಅದು ಒಂದು ಅಂತ ಪರಿಗಣನೆ ಮಾಡ್ತಾರೆ, ಮನಸ್ಸು ಅಂತ ಒಂದು ಅಂತ ಪರಿಗಣನೆ ಮಾಡಿ ಈ ಸತ್ವ ಆವರಣ ಆಗತ್ತೆ. ರಜೋ ಆವರಣದಲ್ಲಿ ನಮಗೆ ಬಂದು ಇಂದ್ರಿಯಗಳು, ಹತ್ತು ಇಂದ್ರಿಯಗಳು ಇಟ್ಟುಕೊಳ್ತೀವಿ, ರಜೋ ಆವರಣ ಅಂತ ಆಗತ್ತೆ. ಮೂರನೇದು ಬಂದು ತಮೋ ಆವರಣ ಅಂತ ಇಟ್ಟುಕೊಂಡು ಅಲ್ಲಿ ಪಂಚಭೂತಗಳು, ಪಂಚಭೂತಗಳು ತನ್ಮಾತ್ರ ಸಹಿತವಾದ ಪಂಚಭೂತಗಳು. ಸೊ ಅಲ್ಲಿ ಅಲ್ಲಿ ಬಂದು ಇಂದ್ರಿಯಗಳು ಹತ್ತು, ಆಮೇಲೆ ಪಂಚಭೂತಗಳು ಐದು ಅಂತ ತಕೊಂಡ್ರೆ ಇದು ಟೋಟಲಿ ಮನಸ್ಸು ಒಂದು ತಕೊಂಡ್ರೆ ಟೋಟಲಿ 16 ಆಗತ್ತೆ. ಇದು ಷೋಡಶ ಆಗತ್ತೆ. ಸೊ ಇಲ್ಲಿ ಷೋಡಶ ಇದೆ ಎಂಬುದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮಾತ್ರ ಮೊದಲಾದ ಷೋಡಶ ಕಳೆಗಳು ಉಂಟು. ಇಲ್ಲಿ ಸ್ಪೆಸಿಫಿಕ್ ಆಗಿ ಮಾತ್ರ ಮೊದಲಾದ, ಯಾಕೆ ಮಾತ್ರ ಮೊದಲಾದ ಅಂತ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಮನಸ್ಸು ಮೊದಲಾದಂತ ಹೇಳ್ಬೋದಲ್ಲ ಅಂದ್ರೆ ಇಲ್ಲ, ಇಲ್ಲಿ ಹೇಳೋದೇನು ಅಂದ್ರೆ ಇಲ್ಲಿ ಮನಸ್ಸು ಎಂಬುದು ಗೊತ್ತಿದೆ, ಇಂದ್ರಿಯ ಎಂಬುದು ಗೊತ್ತಿದೆ, ಇನ್ನೊಂದು ಐದು ಕೆಲವೊಮ್ಮೆ ಮಾತ್ರೆಗಳು ಅಂತಿವೆ, ಕೆಲವೊಮ್ಮೆ ಪಂಚಭೂತಗಳು ಅಂತ ಹೇಳ್ತೀವಿ. ಇಲ್ಲಿ ಪಂಚಭೂತಗಳಿಗೆ ಮೂಲತಃ ಇರೋದು ಮಾತ್ರೆಗಳು ಆಗುತ್ತೆ. ಸೊ ಈ ಮಾತ್ರದಿಂದ ಸಹಿತ, ಸೊ ಮಾತ್ರೆಗಳು ಅಂತ ನೀವು ತಕೊಳ್ಳಿ, ತನ್ಮಾತ್ರೆಗಳು ಅಂತ ತಕೊಳ್ಳಿ ಅಂತ ಇದನ್ನ ಹೇಳ್ತಾ ಇದ್ದಾರೆ. ಸೊ ಮಾತ್ರ ಗುಣದಿಂದ ಇದ್ದಾಳೆ ಅಂತ ಹೇಳ್ತಾರೆ. ಸೊ ಇದಾದ ಮೇಲೆ ನೆಕ್ಸ್ಟ್ ಬಂದು ಮಾತ್ರ ಮೊದಲಾದ ಷೋಡಶ ಕಳೆಗಳುಂಟು ಪ್ರೀತಿಯಿಂದಲೇ ಇವಕ್ಕೆ ಒಂದೊಂದು ಮೂರ್ತಿಗಳುಂಟು ಕೇಶವಾದಿ 16 ಅಂತ ಹೇಳ್ತಾರೆ, ಪ್ರೀತಿಯಿಂದಲೇ. ಸೊ ದೇವರು ರಕ್ಷಣೆ ನಮ್ಗೆ ಮಾಡಬೇಕು ಅಂತ ಈ 16 ಕಳೆಗಳು ಲಿಂಗದೇಹದಲ್ಲಿ ಇದಲ್ಲ, ಇದಕ್ಕೆ 16 ಮೂರ್ತಿಗಳು ಉಂಟು ಅಂತ ಹೇಳ್ತಾ ಇದೆ. 16 ಇಲ್ಲಿ ಒಂದೊಂದಕ್ಕೇನೋ, ಈ 16ಕ್ಕೇನೋ ಫಸ್ಟ್ 3 ಹೇಳಾಯಿತು ನಮ್ಗೆ. ಫಸ್ಟ್ 3 ಆದ ಮೇಲೆ ಅದಕ್ಕೆ ಲಕ್ಷ್ಮೀ ರೂಪ ಹೇಳಿದ್ದಾರೆ. ಅಲ್ಲೇ ಇರುವಂತ, ಅಲ್ಲಿ ಪೂಜೆ ಮಾಡುತ್ತಾ ಅಲ್ಲೇ ಇರುವಂತ ಸೋಪ್ತಮರ ದೇವತೆಗಳನ್ನ ಹೇಳಿದ್ದಾರೆ. ಅದು ಆದ ಮೇಲೆ ಇದಕ್ಕೆ ಇದು 16 ಆಗತ್ತಲ್ಲ, ಅದು ಇದಕ್ಕೆ ಹೇಳೋದು ಈ ಅನಾದಿ ಲಿಂಗ ಅನುಲಿಂಗವಾಗಿ ಅದು ಸ್ಥೂಲ ಸೂಕ್ಷ್ಮದಿಂದ ಸ್ಥೂಲಕ್ಕೆ ಇವಾಗ ಬರ್ತಾ ಇದೆ. ಆ ಬರುವಾಗ ಅಲ್ಲಲ್ಲಿ ಇರುವಂತ ದೇವರ ರೂಪಗಳು ಅಲ್ಲಿ ವ್ಯಕ್ತ ಆಗುತ್ತಾ ಹೋಗುತ್ತೆ. ಇಲ್ಲಿ ಇರುವಂತ ದೇವರ ರೂಪಗಳು 16, ಯಾವ 16 ಅಂದ್ರೆ ಕೇಶವಾದಿ 16 ಅಂತ ಹೇಳ್ತಾರೆ. ನಮ್ಗೆ ಕೇಶವಾದಿ ರೂಪಗಳು 24 ಅಂತ ಗೊತ್ತು, ಇವರು 16 ಅಂತ ಹೇಗೆ ಹೇಳ್ತಾರೆ ಅಂದ್ರೆ ಅದೇ ರೂಪವೇ. ಕೇಶವ ಅಂತ ತಕೊಂಡು ಕೇಶವ ನಾರಾಯಣ ಮಾಧವ ಗೋವಿಂದ ಹೇಳ್ತೀವಲ್ಲ, ಸೊ ಇದು ಹೇಳೋವಾಗ ಈ 4 ಒಳಗೇನೆ ಇದೆ. ಇದು ಬಂದು ನೀವು 6ನೇ ಸಂಧಿಯಲ್ಲಿ ನೋಡೋದಾಗ ಗೊತ್ತಾಗುತ್ತೆ. ಪ್ರಥಮ ಆವರಣ ಅಂತ ಕೇಳಿ ಅಲ್ಲಿ ಪ್ರಥಮ ಆವರಣ ಒಳಗೆ ಅವ್ಯಕ್ತ, ಅದು ಹೇಳ್ತೀವಲ್ಲ ಅವ್ಯಕ್ತ ತತ್ವ, ಮನಸ್ ಮಹತ್ತತ್ವ, ಅಹಂಕಾರ ತತ್ವ, ಮನಸ್ತತ್ವ ಅಥವಾ ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಎಲ್ಲವೂ ಒಟ್ಟು ಸೇರಿಸಿ ಬಿಡ್ತೀವಿ. ಸೊ ಇದು 4 ಸೇರಿಸಿ ಒಂದು ಕೇಶವ. ಸೊ ಕೇಶವ ಎಂಬುದು ಈ ಒಂದು ಒಳಗೆ ಇರುವಂತಹ ತತ್ವವನ್ನ ಸಂಕೇತ, ಮನಸ್ತತ್ವಕ್ಕೆ ಕೇಶವ ಎಂಬ ರೂಪವನ್ನ ತಕೊಳ್ತಾ ಇದ್ದಾರೆ. ಸೊ ತಕೊಂಡು ಉಳಿದದ್ದು ಬರೋದು, ಉಳಿದದ್ದು ಏನು ಬರುತ್ತೆ ನಮ್ಗೆ ನೆಕ್ಸ್ಟ್ ಬಂದು ಜ್ಞಾನೇಂದ್ರಿಯಕ್ಕೆ 5 ಬರುತ್ತೆ, ಕರ್ಮೇಂದ್ರಿಯಕ್ಕೆ 5 ಬರುತ್ತೆ. ಸೊ ಇದು 5 ಬಂದ ಮೇಲೆ ನೆಕ್ಸ್ಟ್ ಮಾತ್ರೆಗಳು, ತನ್ಮಾತ್ರೆಗಳು ಬರುವಾಗ ಅಲ್ಲಿಂದ 5 ಬಂದ್ಬಿಡುತ್ತೆ. ಸೊ ಅದು 5 ಬಂದು ನಮಗೆ ನರಸಿಂಹ ರೂಪದಲ್ಲಿ ನಿಂತು ಬಿಡುತ್ತೆ, ನರಸಿಂಹ ರೂಪ ತನಕ ಬರುತ್ತೆ. ಸೊ ಈ 16 ತಕೊಂಡಿದ್ದಾರೆ. ಸೊ ಈ 16 ಅಂದ್ರೆ ಒಳಗೆ ಇರುವಂತ ನಾರಾಯಣ ಮಾಧವ ಗೋವಿಂದ ಅದು ಕೇಶವನ ಜೊತೆಯಲ್ಲಿ ಇಟ್ಟುಕೊಂಡು ಬಿಟ್ಟಿದ್ದಾರೆ. ಆಮೇಲೆ ಇಲ್ಲಿ ಬರುವಂತ ನರಸಿಂಹ ಬಂದ ಮೇಲೆ ಅದನಿಂದ ಬರುವಂತ ನೆಕ್ಸ್ಟ್ 5 ಪಂಚಭೂತಗಳು ಅದು ಒಳಗೇನೆ ಇರುತ್ತೆ, ಅದು ಒಳಗೇನೆ ಇರುತ್ತೆ. ನರಸಿಂಹನಿಂದ ಬಂದ 5 ರೂಪಗಳನ್ನ ತಗೊಂಡಿದ್ದಾರೆ. ಸೊ ಟೋಟಲಿ 16. ಸೊ ಕೇಶವಾದಿ 16 ಅಂತ ಹೇಳಿದ್ರೆ ಇಲ್ಲಿ ಬರುವಂತ ಮನಸ್ಸು, ಇಂದ್ರಿಯಗಳು, ಈ ತನ್ಮಾತ್ರೆಗಳು ಇದಕ್ಕೆ ಬಂದ ನೀವು ಕೇಶವಾದಿ 24 ರೂಪದಲ್ಲಿ ಇರುವಂತ ಈ ರೂಪಗಳು 16 ಆಗತ್ತೆ. ಸೊ ಈ 16 ರೂಪಗಳು ಇದು ಪ್ರೀತಿಯಿಂದ ಕೇಶವಾದಿ 16, ಅದಕ್ಕೆ 16 ಅಂತ ಕೊಟ್ಟಿದ್ದಾರೆ. ಬಿಕಾಸ್ 16 ಕಲೆಗಳು ಇಲ್ಲಿ ಲಿಂಗದೇಹದಲ್ಲಿ ಉಪಚಯ ಆದದ್ದು 16 ಕಲೆಗಳು ಉಪಚಯ ಆಗಿದೆ. ಸೊ ಈ 16 ಕಲೆಗಳಿಗೆ ಈ 16 ಇಟ್ಟುಕೊಳ್ತಾ ಇದ್ದಾರೆ. 16 ಜ್ಯೋತಿ ಪ್ರತಿಬಂಧಕ ದ್ವಯಾಚ್ಛಾದಿಕ ಒಡೆ ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ನೆಕ್ಸ್ಟ್ ಏನ್ ಹೇಳ್ತಾ ಇದ್ರೆ ಈ ಜ್ಯೋತಿ ರೂಪವಾಗಿ ಇದಲ್ಲ, ಈ ಜ್ಯೋತಿ ರೂಪವಾಗಿರೋದಕ್ಕೆ ಆಚ್ಛಾದನೆ ಮಾಡಲಕ್ಕೆ 2 ಇರತ್ತೆ ಅಂತ ಹೇಳ್ತಾರೆ. ಜ್ಯೋತಿ ರೂಪಕ್ಕೆ 2 ಆಚ್ಛಾದಿತವಾಗಿ ಇರತ್ತೆ ಅಂತ ಹೇಳ್ತಾರೆ. ಯಾವ್ದು ಆಚ್ಛಾದಿಕವಾಗಿರುತ್ತೆ ಅಂದ್ರೆ ದ್ವಯ, ಯಾವ ದ್ವಯ ಆಚ್ಛಾದಿಕವಾಗಿರುತ್ತೆ ಅಂದ್ರೆ ಅದು ಲಿಂಗದೇಹ ಆದ ಮೇಲೆ ಬರುವಂತದ್ದು. ಲಿಂಗದೇಹ ಅನಿರುದ್ಧ ದೇಹ ಇನ್ ಬಿಟ್ವೀನ್ ಅದು ಇದೆ ಅಂತ ಹೇಳ್ತೀವಲ್ಲ, ಜೀವಾಚ್ಛಾದಿಕ ಪರಮಾಚ್ಛಾದಿಕ ಅಂಬೋ 2 ಅದಕ್ಕೆ ಪ್ರತಿಬಂಧಕ. ಜ್ಯೋತಿ ರೂಪವಾಗಿ ಎಲ್ಲವೂ ಇದೆ, ಇರೋದಕ್ಕೆ ಪ್ರತಿಬಂಧಕ. ಅದು ನಾವು ಜ್ಯೋತಿ ರೂಪವಾಗಿ ಇದ್ರೂ ಯಾಕೆ ನಮ್ಗೆ ಏನು ಆಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಪ್ರತಿಬಂಧ ಮಾಡ್ಲಕ್ಕೆ, ತಡೆ ಮಾಡ್ಲಕ್ಕೆ ಜೀವಾಚ್ಛಾದಿಕ ಪರಮಾಚ್ಛಾದಿಕ ಅಂಬೋ 2 ಲೇಯರ್ಸ್ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ದ್ವಯಾಧಿಕ ಜಡದಲ್ಲಿ ಅದಿದೆ. ಆಮೇಲೆ ಬೀದಿಗೊಳಿಸುವ 5 ತಮ ಮೋಹಾದಿಗಳು ಇಲ್ಲಿ ಇನ್ನು ಏನಿದೆ ಅಂತ ಹೇಳ್ತಾ ಇದ್ದಾರೆ. ಏನಿದೆ ಅಂದ್ರೆ ಇಲ್ಲಿ ಒಂದೊಂದು ಆವರಣವು ನೀವು ತಕೊಂಡಾಗ ಏನಾಗತ್ತೆ ಅಂದ್ರೆ ಈ ಆವರಣಗಳು ನೋಡಿದಾಗ ಸತ್ವ ಆವರಣ, ರಜೋ ಆವರಣ, ತಮೋ ಆವರಣ ಅಂತ ನೋಡಿದೀವಿ. ಈ ಒಂದೊಂದು ಆವರಣದಲ್ಲಿನೂ ಏನಾಗತ್ತೆ, ಒಂದೊಂದು ಕಾರ್ಯಗಳಾಗತ್ತೆ. ಏನ್ ಕಾರ್ಯಗಳು ಇಲ್ಲಿ ಆಗತ್ತೆ ಅಂದ್ರೆ ಲಿಂಗದೇಹದಲ್ಲಿ ಏನೇನಿದೆ ಅಂದ್ರೆ ಅವಿದ್ಯೆ ಇದೆ, ಕರ್ಮ ಇದೆ, ಕಾಮ ಇದೆ. 3 ದೀಸ್ ರೆಪ್ರೆಸೆಂಟ್ ದ ತ್ರಿಗುಣಗಳು ಆಗತ್ತೆ. ಅವಿದ್ಯಾ, ಕರ್ಮ, ಕಾಮ ಅಂಬೋದು ಇದು ಒಳಗೇನೆ ಇದೆ. ಸೊ ಈ ಇಲ್ಲಿ ಇದಕ್ಕೆ ಸಂಬಂಧಪಟ್ಟ ಈ ಅವಿದ್ಯೆಯನ್ನ ತಕೊಳ್ತಾ ಇದ್ದಾರ. ಸೊ ಈ ಅವಿದ್ಯೆ ಜೊತೆಲಿ ಏನ್ ಬರುತ್ತೆ ಅಂದ್ರೆ ಜೀವಾಚ್ಛಾದಿಕ ಪರಮಾಚ್ಛಾದಿಕವೂ ಈ ಅವಿದ್ಯೆಯಲ್ಲೇ ಬರುತ್ತೆ. ಸೊ ಇಲ್ಲಿ ನಮ್ಗೆ ಇನ್ನೂ ಏನೇನಿದೆ ಅಂದ್ರೆ ಈ ಒಂದು ಅವಿದ್ಯೆಯಲ್ಲಿ ಇರುವಂತ ಇದು 6ನೇ ಸಂಧಿಯಲ್ಲಿ ನಮ್ಗೆ ಬರೋವಾಗ ಅಲ್ಲಿ ನೋಡಿದ್ದೀವಿ. ಅಲ್ಲಿ ನೋಡಿದಾಗ ಅಲ್ಲಿ ತಮಸ್ಸು ಅದು ನೋಡಿದಾಗ ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ತ, ಅಂಧಂತಾಮಿಸ್ತ ಅಂತ 5 ನೋಡಿದ್ದೀವಿ. ಶಬ್ದ ಇಲ್ಲಿ ಮಾತ್ರ ಅಂತ ಅಲ್ಲಿ ಹೇಳಿದಾರಲ್ಲ, ಹಾಗೆ ಆ ಒಂದು ಈ ಶಬ್ದ ಸ್ಪರ್ಶ ರೂಪರಸ ಗಂಧಕ್ಕೆ ಸಂಬಂಧವಾಗಿ ಪಂಚ ಅವಿದ್ಯಾ ಪಂಚಪರ್ವಣಿ ಅಂತ ಈ ಒಂದು ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ರ, ಅಂಧಂತಾಮಿಸ್ರ ಅಂತ ಯಾವುದಿದೆಯೋ ಅದೂ ಇಲ್ಲೇ ಇದೆ. ಅದಕ್ಕೇನು ನಾವು ನೋಡಿದ್ದೀವಿ, ಅದಕ್ಕೆ ಅಲ್ಲಿ 6ನೇ ಸಂಧಿಯಲ್ಲಿ ನೋಡಿದ್ದಾಗ ಅದಕ್ಕೆ ಕೃದೋಲ್ಕ, ಮಹೋಲ್ಕ, ವೀರೋಲ್ಕ, ಜೂಲ್ಕ, ಸಹಸ್ರೋಲ್ಕ ಅಂತ ಅದಕ್ಕೆ ದೇವರ ರೂಪಗಳು ಅದು ಇವಾಗ ಇಲ್ಲೇ ಇದೆ. ಈ ಆವರಣಗಳಲ್ಲಿ ಈ ಅವಿದ್ಯಾ ಅಂಬೋ ಈ ಆವರಣಗಳಲ್ಲಿ ಅಲ್ಲೇ ಅದು ಕೂತಿದೆ ಅಂಬೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಜ್ಯೋತಿ ಪ್ರತಿಬಂಧ ದ್ವಯಾಚ್ಛಾದಿಕ ಜಡದಿ ಭೀತಿಗೊಳಿಸುವ 5 ತಮ ಮೋಹಾದಿಗಳು ಇಲ್ಲಿದೆ. ಪಾತಕ ಮಾಡ್ಪುದಕ್ಕೆ ಕಾರಣ ಇದಕ್ಕೆ ಯಾಕೆ ನಮ್ಗೆ ಇವಾಗ ನಮ್ಗೆ ಏನೇನು ವಿಘ್ನಗಳು, ಏನು ನಮ್ಗೆ ಸಮಸ್ಯೆ? ಸಮಸ್ಯೆ ಅಂದ್ರೆ ಇಲ್ಲಿ ತಮ ಅಂದ್ರೆ ಅಜ್ಞಾನ, ಮೋಹ ಅಂದ್ರ ಭ್ರಾಂತಿ, ಮೋಹ ಅಂದ್ರೆ ಮಹಾಭ್ರಾಂತಿ, ತಾಮಿಸ್ರ ಅಂದ್ರೆ ಕ್ರೋಧ, ಆಮೇಲೆ ಅಂಧಂತಾಮಿಸ್ರ ಅಂದ್ರೆ ಮಹಾ ಸೆಲ್ಫ್ ಡಿಸ್ಟ್ರಕ್ಟಿವ್. ಸೊ ಹೀಗೆ ಇರುವಂತದಕ್ಕೆ ಕಾರಣ ಏನಂದ್ರೆ ಭೀತಿಗೊಳಿಸ ಇದಕ್ಕೆ ಏನು ಗೊಳಿಸುವುದು 5 ತಮ ಮೋಹಾದಿಗಳು ಪಾತಕ ಮಾಡ್ಪುದಕ್ಕೆ ಕಾರಣ ಪ್ರಕೃತಿಗಳು. ಸೊ ಇದಕ್ಕೆ ಮಾಡೋದಕ್ಕೆ ಕಾರಣ ಪ್ರಕೃತಿಗಳು. ಇದೆಲ್ಲ ಏನು, ಎಲ್ಲಿ ಇದೆ, ಇದೆಲ್ಲ ಹೇಗೆ ಬರುತ್ತೆ ಅಂದ್ರೆ ಅದಕ್ಕೆ ನಾವು ಬೇಸಿಕಲಿ ಈ ಲಿಂಗ ಶರೀರದಲ್ಲಿ ಇರುವಂತ ಲೇಯರ್ಸ್ ನೋಡಿದ್ರ ಅರ್ಥ ಆಗತ್ತೆ. ಲಿಂಗ ಶರೀರದಲ್ಲಿ ಹೇಗಿದೆ ಅಂದ್ರೆ, ಈ ಲಿಂಗ ಶರೀರ ಅಂತಿದೆ, ಈ ಲಿಂಗ ಶರೀರದಲ್ಲಿ ಅವ್ಯಕ್ತವಾಗಿರುವಂತದ್ದು ಅಂದ್ರೆ ಏನು, ಅವ್ಯಕ್ತವಾಗಿರೋದು ಅಂದ್ರೆ ಅಲ್ಲಿ ಇರುವಂತ ಲಿಂಗ ಶರೀರದಲ್ಲಿ ಅದು ಉಪಚಯ ಆಗುವಾಗ ಸತ್ವ ರಜ ತಮಸ್ ಅಂತ ಸೆಪರೇಟ್ ಆಗಿರತ್ತೆ, ಅವ್ಯಕ್ತವಾಗಿರತ್ತೆ. ಸೊ ಅದಕ್ಕೆ ಅವ್ಯಕ್ತ ಶರೀರ ಅಂತ, ಲಿಂಗ ಶರೀರದ ಒಳಗೇನೆ ಅವ್ಯಕ್ತ ಶರೀರ ಅಂತ, ಲಿಂಗ ಶರೀರ ಪ್ರಕೃತಿ ಆತ್ಮಕ ಅಂತ ಹೇಳ್ತಾರೆ, ಅಲ್ಲಿ ಅವ್ಯಕ್ತ ಶರೀರ ಅಂತ ಅದು ಒಳಗೇನೆ ಇರೋದು, ಮೂರು ಸೆಪರೇಟ್ ಆಗಿರತ್ತೆ, ಸತ್ವ ರಜಸ್ಸು ತಮಸ್ಸು ಸೆಪರೇಟ್ ಆಗಿರತ್ತೆ. ಅದು ಆದ ಮೇಲೆ ಅಲ್ಲಿಯ ಇರುವಂತ ಈ ಮೂರಲ್ಲಿ ಇರುವಂತ ಮೂರಲ್ಲಿ ಕರೆಸ್ಪಾಂಡಿಂಗ್ಲಿ ಅವಿದ್ಯಾ ಅಂತಿರತ್ತೆ, ಕರ್ಮ ಆವರಣ ಇರತ್ತೆ, ಕಾಮ ಆವರಣ ಅಂತ ಇರತ್ತೆ. ಸೊ ಇದು ಮೂರು ಇದಲ್ಲಿ ಅವ್ಯಕ್ತ ಶರೀರದಲ್ಲಿ ಇರತ್ತೆ, ಅವ್ಯಕ್ತ ಶರೀರ ಲಿಂಗದಲ್ಲಿ. ಸೊ ಲೇಯರ್ಸ್ ಒಂದೊಂದು ವಿಸ್ತಾರ, ಲಿಂಗ ಶರೀರ ಉಪಚಯ ಆದಾಗ ಅಲ್ಲಿ ಮೂರು ಆವರಣಗಳು ಕಾಣಿಸುತ್ತೆ, ಸತ್ವರಜ ತಮಾಮ ಮೂರು ಆವರಣಗಳು ಕಾಣಿಸುತ್ತೆ. ಈ ಮೂರು ಆವರಣಗಳು ಒಟ್ಟಿಗೆ ತಗೊಂಡಾಗೆ ಅದು ಅವ್ಯಕ್ತ ಅಂತ ಆಗತ್ತೆ. ಆ ಶರೀರಗಳು ಅಂತ ಒಂದೊಂದಕ್ಕೇನೋ ಶರೀರಗಳು, ಈ ಒಂದು 26 ಶರೀರಗಳು ಆಕ್ಚುಲಿ ಇದೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಬರುವಾಗ ಇದಕ್ಕೆ ಅವ್ಯಕ್ತ ಶರೀರ ಅಂತ, ಆ ಒಂದು ದೃಷ್ಟಿಯಲ್ಲಿ ಇದಕ್ಕೆ ಅವ್ಯಕ್ತ ಶರೀರ ಅಂತ ಕರೀತಾರೆ. ಈ ಅವ್ಯಕ್ತ ಶರೀರ ಮೂರು ನೋಡಿದಾಗ ಮೂರಲ್ಲಿ ಒಂದೊಂದು, ಇವಾಗ ಸತ್ವ ಅಂತ ಬರುವಾಗ ಅಲ್ಲಿ ಕಾಮದ ಆವರಣ ಇದೆ, ಕಾಮ ಆವರಣ ಅಂತಿದೆ, ಕಾಮ ಅಂತಿದೆ. ಆಮೇಲೆ ಕರ್ಮ ಅಂತ ಬರುವಾಗ ಕರ್ಮ ಬಂದು ಕೆಲವೊಮ್ಮೆ ರಜಸ್ಸಲ್ಲಿನೂ ತಗೊಳ್ತಾರೆ, ಕೆಲವೊಮ್ಮೆ ಆ ಶಕ್ತಿ ರೂಪವಾಗ ತಮಸ್ ತೃತೀಯ ಪರಿಚ್ಛೇದದಲ್ಲಿನೂ ತಗೊಳ್ತಾರೆ. ಸೊ ಆಮೇಲೆ ಅವಿದ್ಯಾ ಅಂಬುದು ತಮಸ್ಸಲ್ಲಿ ತಗೊಳ್ತಾರೆ. ಸೊ ಮೂರಕ್ಕೆ ಮೂರು ಕರೆಸ್ಪಾಂಡಿಂಗ್ ಆಗ ತಗೊಳ್ತಾರೆ. ಸೊ ಇದು ಮೂರು ಬರುತ್ತೆ, ಅವಿದ್ಯಾ ಕರ್ಮ ಕಾಮ ಅಂತ ಬರುತ್ತೆ. ಇದು ಅಲಾಂಗ್ ವಿತ್ ದಿಸ್ ಇನ್ನೊಂದು ಒಂದು ತಡೆ ಇರುತ್ತೆ, ಅದು ಏನು ಅಂದ್ರೆ ಇದರಲ್ಲಿ ಅವಿದ್ಯೆಯಲ್ಲಿಯೇ ಸ್ಪೆಷಲ್ ಅದರಲ್ಲಿ ಒಂದು ಸಬ್ ಕ್ಯಾಟಗರಿ, ಅದು ಯಾವುದು ಅಂದ್ರೆ ಜೀವಾಚ್ಛಾದಿಕ ಪರಮಾಚ್ಛಾದಿಕ ಅಂತಿದೆ. ಜೀವಾಚ್ಛಾದಿಕ ನಮ್ಗೆ ಗೊತ್ತು, ಜೀವಾಚ್ಛಾದಿಕ ಅಂದ್ರೆ ಆ ಜೀವ ನಾನು ಯಾರು ಅಂಬುದು ನನಗೆ ಗೊತ್ತೇ ಇಲ್ಲ. ಗೊತ್ತಿಲ್ಲ ಅಂದ್ರೆ ಏನು, ಗೊತ್ತಿಲ್ಲ ಅಂದ್ರೆ ನಾನೇನು ಮನುಷ್ಯ ಜೀವಿನ, ತೃಣಜೀವಿನ, ಕ್ರಿಮಿಜೀವಿನ, ಕೀಟಜೀವಿನ, ಏನೋ ಗೊತ್ತಿಲ್ಲ. ಸೊ ನಾವು ಯಾರು ಅಂತನೂ ನಮ್ಗೆ ಗೊತ್ತಾಗೋದಿಲ್ಲ, ಅದು ಜೀವಾಚ್ಛಾದಿಕ. ಪರಮಾಚ್ಛಾದಿಕ ಅಂದ್ರೆ ಅಲ್ಲಿ ನಮ್ಮಲ್ಲಿ ನಮ್ಮ ಜೊತೆ ಜೊತೆಯಾಗಿ ಭಗವಂತ ಇದ್ದಾನಲ್ಲ, ಅವನು ಹತ್ತಿರವೇ ಇದ್ದಾನೆ. ಹತ್ತಿರ ಇದ್ರೂ ಅವನನ್ನು ನಾವು ನೋಡ್ತಾ ಇಲ್ಲ, ಅವನಿಗೆ ಯಾರು ಹೇಗೆ ಏನು ನಮ್ಗೆ ಗೊತ್ತಾಗಲ್ಲ, ದೇವರ ಜ್ಞಾನ ಎಲ್ಲವೂ ಮರೆ ಮಾಡ್ತಾ ಇರುತ್ತೆ, ಅದು ಪರಮಾಚ್ಛಾದಿಕ. ಸೊ ಹೀಗೆ, ಸೊ ಇವಾಗ ಟೋಟಲಿ ನೀವು ತಕೊಂಡ್ರೆ ಏನಾಗತ್ತೆ ಅಂದ್ರೆ, ಇದು ನೋಡಿದ್ರೆ ಇದಕ್ಕೆ ಸಪ್ತ ಆವರಣ ಅಂತಾನು ಕೆಲವೊಮ್ಮೆ ಕೆಲವು ಕಡೆ ಕರೀತಾರೆ. ಹೇಗೆಂದ್ರೆ ಲಿಂಗ ಶರೀರ, ಅವ್ಯಕ್ತ ಶರೀರ, ಅವ್ಯಕ್ತದಲ್ಲಿ ಇರುವಂತ ಅವಿದ್ಯಾ ಕರ್ಮ ಕಾಮ, ಸೊ ಈ ಮೂರು ಆಗತ್ತೆ, ಪ್ಲಸ್ ಜೀವಾಚ್ಛಾದಿಕ, ಆಮೇಲೆ ಪರಮಾಚ್ಛಾದಿಕ, ಇದು ಏಳು ಆಗತ್ತೆ. ಸೊ ಸಪ್ತಾವರಣವನ್ನ ಭಂಗ ಮಾಡುವಂತ ಹೇಳಿದ್ರೆ ಈ ಸಪ್ತಾವರಣ ಬರುತ್ತೆ ನಮ್ಗೆ. ಸಪ್ತಾವರಣ ಭಂಗ ಆಗತ್ತೆ ಅಂತ ಅದು ಬ್ರಹ್ಮಾಂಡ ನಾಶದಲ್ಲಿ ಹೇಳಿದಾಗ ಬ್ರಹ್ಮಾಂಡವನ್ನ ಸುತ್ತಿ ಇರುವಂತ ಆವರಣ. ಸೊ ಕಾಂಟೆಕ್ಸ್ಟ್ ಕೇಳಿದ್ರು ಯಾರೋ ಹೇಗೆ ಅಂತ, ಸೊ ಇದು ಕಾಂಟೆಕ್ಚುವಲಿ ನಾವು ಸಪ್ತಾವರಣದ ಭಂಗವನ್ನ ತಕೋಬೇಕು. ಸೊ ಇದಕ್ಕೆ ಇದು ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಇರುವಂತ ರೂಪಗಳು, ಇದನ್ನ ಸ್ಪೆಷಲ್ ಆಗಿ ದಾಸರು ಕೊಟ್ಟಿದ್ದಾರೆ. ದೇವರು ಎಷ್ಟೆಷ್ಟು ರೂಪದಿಂದ ಮಾಡ್ತಾರಂದ್ರೆ, ಈ ಲಿಂಗ ಶರೀರದಲ್ಲಿ 67 ರೂಪದಿಂದ ದೇವರು ಇದ್ದಾನಂತ, ಸೃಷ್ಟಿತ ಮನುಷ್ಯರ ಲಿಂಗ ಶರೀರದಲ್ಲಿ 67 ರೂಪದಿಂದ ದೇವರು ಇದ್ದಾನಂತ. ಆಮೇಲೆ ಲಿಂಗ ಶರೀರ ಉಪಚಯ ಆದಾಗ ಅಲ್ಲಿ ನಮಗೆ ಅವ್ಯಕ್ತ ಶರೀರ ಕಾಣಿಸುತ್ತೆ. ಅವ್ಯಕ್ತ ಶರೀರದಲ್ಲಿ ಇದೇ 67 ರೂಪದಿಂದ ಅವನು ಅಲ್ಲಿ ಇರುವಂತ ರೂಪಗಳು ವ್ಯಕ್ತ ಆಗಲಕ್ಕೆ ಶುರುವಾಗುತ್ತೆ. ವ್ಯಕ್ತ ಆಗದ ರೂಪಗಳು 179. ಅದು ಹೇಗೆ, ಲಿಂಗ ಶರೀರದ 67, ಅದು ಒಳಗಿರುವಂತ ಅವ್ಯಕ್ತ ಶರೀರದಲ್ಲಿ 179 ಅಂದ್ರೆ ದೇವರದು ವ್ಯಕ್ತ, ಅದು ಸೂಕ್ಷ್ಮದಿಂದ ಸ್ಥೂಲ ಆಗುವಾಗ ದೇವರು ವ್ಯಕ್ತ ಮಾಡುತ್ತಾ ಹೋಗ್ತಾನೆ, 179 ಆಗತ್ತೆ. ಸೊ ಅಲ್ಲಿ ಇರುವಂತ ಒಂದೊಂದು ಲೇಯರ್ಲಿ ಇರುವಂತ ಅವಿದ್ಯದಲ್ಲಿ 27 ರೂಪದಿಂದ ಇದ್ದಾನೆ. ಆಮೇಲೆ ಕರ್ಮ ಆವರಣದಲ್ಲಿ 63 ರೂಪದಿಂದ ಇದ್ದಾನೆ. ಆಮೇಲೆ ಕಾಮ ಆವರಣದಲ್ಲಿ 68 ರೂಪದಿಂದ ಇದ್ದಾನೆ. ಜೀವಾಚ್ಛಾದಿಕ ಪರಮಾಚ್ಛಾದಿಕ ಈಸಿ 9, 9 inch. ಸೊ ಹೀಗೆ ದೇವರು ಇದ್ದಾನೆ ಲಿಂಗ ಶರೀರದಲ್ಲಿ, ಇಷ್ಟು ಇಷ್ಟು ರೂಪದಿಂದ ಇದು ಈ ಪ್ರಾಸೆಸ್ ಇದು ಆಗತ್ತಲ್ಲ. ತನ್ನ ರೂಪವನ್ನ ಅವನು ವ್ಯಕ್ತ ಮಾಡ್ತಾ ಮಾಡ್ತಾ ಅಲ್ಲಿ ಲಕ್ಷ್ಮೀ ರೂಪಗಳು ಬರ್ತಾ ಬರ್ತಾ ಆವಾಗ ಅದು ಅಂಕುರ ಬಿಡತ್ತೆ, ಕರ್ಮದ ಅಂಕುರ ಬಿಡತ್ತೆ, ಬಿಟ್ಟು ಅದು ಸಂಸಾರಕ್ಕೆ ಬರ್ಲಕ್ಕೆ ನಮ್ಗೆ ಫಸ್ಟ್ ಜನ್ಮದಿಂದ ಬರ್ಲಕ್ಕೆ ಶುರು ಆಗತ್ತೆ. ಸೊ ಇದನ್ನೇ ಹೇಳ್ತಾ ಇದ್ದಾರೆ. ಸೊ ಭೀತಿಗೊಳಿಸಾದಾಯ್ತು. ಪಾತಕ ಮಾಡ್ಬೋದಕ್ಕೆ ಕಾರಣ ಪ್ರಕೃತಿಗಳು, ಇದು ಪಾತಕ. ನಾವು ಇವಾಗ ಕಷ್ಟ ನಮ್ಗೆ ಏನೇನು ಬರುತ್ತೆ ಎಲ್ಲದಕ್ಕೇನು ದೀಸಾದ ಕಾರಣ ಇದೇ ಮೂಲತಃ. ಯಾಕೆಂದ್ರೆ ಇಂದ್ರಿಯಗಳು ಇಲ್ಲೇ ಇದೆ, ಆ ಪಂಚ ತನ್ಮಾತ್ರ ಸಹಿತವಾದಂತ ಪಂಚಭೂತವೂ ಇಲ್ಲೇ ಇದೆ, ಮನಸ್ಸು ಇಲ್ಲೇ ಇದೆ. ಸೊ ಅದಕ್ಕೆ ವಿಶೇಷವಾಗಿ ಈ ರೂಪ ನಾವು ಹೇಳುವಂತ ಕೇಶವಾದಿ ರೂಪಗಳು 24 ತತ್ವಗಳು ದಿನಾಗಲೂ ನಾವು ಮಾಡಿಕೊಳ್ಳುವಾಗ ಬರೀ ಈ ಒಂದು ದೇಹ 24 ತತ್ವದಿಂದ ಆಗಿದೆ ಅಂತ ಚಿಂತನೆ ಮಾಡುವಾಗ ಅದು ಜೊತೆಯಲ್ಲಿ ಒಳಗೆಯಿಂದ ನಮ್ಮ ಅನಾದಿ ಕಾಲದಿಂದ ಈ ಲಿಂಗ ದೇಹದಲ್ಲಿ ಇದು ಇದೆ, 16 ಕೇಶವಾದಿ 16 ರೂಪಗಳು ಇದೆ, ಸತ್ವರಜ ತಮಸ್ಸು ಅಂತ ಹೇಳುವಾಗ ಅದು ವಿಶ್ವತೈಸ ಪ್ರಾಜ್ಞೆ ಇದನ್ನ ಹೀಗೆ ನಾವು ಅಲ್ಲಿ ತನಕ ಒಂದು ಕನೆಕ್ಷನ್ ಅನ್ನ ಕೊಟ್ರೆ ನಮಗೆ ಇನ್ನು ಮುಂದೆ ಈ ದೇಹ ಈ ಜನ್ಮ ಇಲ್ಲ, ಮುಂದೇನೂ ಅದು ಈ ಸಂಸಾರ ಎಲ್ಲವನ್ನೂ ಕಳೆಯುವುದಕ್ಕೆ ಅದು ಕಾರಣ ಆಗತ್ತ. ಆ ರೂಪ ವಿಶೇಷ ದೇವರ ರೂಪವನ್ನ ಚಿಂತನೆ ಮಾಡುವ ಮೂಲಕವಾಗ ಎಷ್ಟೆಷ್ಟು ತಿಳ್ಕೊಳ್ತೀವೋ ಅಷ್ಟೆಷ್ಟು ನಮ್ಗೆ ಫಲವೂ ಹೆಚ್ಚಾಗತ್ತೆ. ಇದನ್ನ ಹೇಳ್ತಾ ಇದ್ದಾರೆ. ಹೇಳ್ಬಿಟ್ಟು ಹೇಳ್ತಾರ, ಮಾತ್ರ ಈ ಪರಿ ನೋಡು. ಇಲ್ಲಿ ಇಲ್ಲಿ ಏನನ್ನು ನೋಡಬೇಕು ಅಂದ್ರೆ ಇಲ್ಲಿ ನಾವು ಕೃದೋಲ್ಕ ಮಹೋಲ್ಕ ವೀರೋಲ್ಕ ಜೀವಲ್ಕ ಸಹಸ್ರೋಲ್ಕ ಇದು ಚಿಂತನೆ ಅಂತ ಹೇಳ್ತಾರೆ. ಇಲ್ಲಿ ಬರುವಂತಹ ಜೀವಾಚ್ಛಾದಿಕ ಪರಮಾಚ್ಛಾದಿಕ ಹೇಳ್ಬಿಟ್ಟು ಈ ಅವಿದ್ಯೆ ಅಂತ ಒಂದು ಲೇಯರ್ ಹೇಳಿದಾರಲ್ಲ, ಅವಿದ್ಯೆಯಲ್ಲಿ ಏನಿದೆ ಅಂದ್ರೆ ಅದನ್ನ ನಾವು ನೋಡಿದೀವಿ ತಮ ಮೋಹ ಇದು ಐದು ಅಲ್ಲಿನೂ ಕೃದೋಲ್ಕ ಮಹೋಲ್ಕ ವೀರೋಲ್ಕ ಇದೆಲ್ಲ ಹೇಳಿದೀವಿ. ಇದು ಚಿಂತನೆ ಮಾಡಬೇಕು. ಇದು ನಾವು ಎಲ್ಲಿ ಚಿಂತನೆ ಮಾಡ್ತೀವಿ ಇದೆಲ್ಲ ಅಂತ ಹೇಳಿದ್ರೆ ಯೋಗದೀಪಿಕೆಯಲ್ಲಿ ಹೇಳ್ತಾರೆ. ಯೋಗದೀಪಿಕೆಯಲ್ಲಿ ಆವರಣ ಪೂಜೆ ಹೇಳುವಾಗ ಒಂದ್ ದಿವಸ ಅದು ಬನಂಜಿಯ ಪುಸ್ತಕದಲ್ಲಿ ಇದನ್ನ ಕೊಟ್ಟಿದ್ದಾರೆ. ಯೂಶಲಿ ನಾವು ಮೋಸ್ಟ್ಲಿ ಫಾಲೋ ಮಾಡೋದು ಪದ್ಯಮಾಲಾದಲ್ಲಿ ಹೇಳಿದ್ದನ್ನ ಫಾಲೋ ಮಾಡ್ತೀವಿ. ಅಲ್ಲಿ ಪದ್ಯಮಾಲಾ ಪ್ರಕಾರ ಫಾಲೋ ಮಾಡ್ತೀವಿ ನಾವು. ಇವರು ಬಂದು ಕೃದೋಲ್ಕ ಮಹೋಲ್ಕ ವಿರೋಗ ಜೀವಲ್ಕ ಸಹಸ್ರೋಲ್ಕ ಎಂಬುದು ಪದ್ಯಮಾಲಾದಲ್ಲಿ ಆವರಣ ಪೂಜೆಯಲ್ಲಿ 3ನೇ ಆವರಣದಲ್ಲಿ ಬರುತ್ತೆ. ಅಲ್ಲಿ ಅವ್ರು ಏನ್ ಹೇಳ್ತಾರಂದ್ರೆ ಯೋಗ ದೀಪಿಕೆಯಲ್ಲಿ ಇದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಅವ್ರು ಹೇಳೋದು ನಾವು ನ್ಯಾಸ ಮಾಡ್ತೀವಲ್ಲ, ಆ ನ್ಯಾಸ ಮಾಡುವ ಹೃದಯ ಶಿರಸ್ಸು ಶಿಖ ಕವಚ ಅಸ್ತ್ರ ಅಂತ ನಾವು ಹಾಕ್ತೀವಲ್ಲ, ಸೊ ಅದನ್ನೇ ಅವರು ಹೇಳ್ತಾರೆ. ಅದು ಐದನ್ನ ಇದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಅಲ್ಲಿ ಹೇಳ್ತಾರೆ. ನಾವು ಹೇಳುವಂತ ಕೃದೋಲ್ಕ ಮಹೋಲ್ಕ ವೀರೋಲ್ಕ ದೀರ್ಘ ಸಹಸ್ರೋಲ್ಕೆ ಕರೆಸ್ಪಾಂಡಿಂಗ್ ಆಗಿ ಆ ಒಂದು ಐದನ್ನ ಅವ್ರು ಹೇಳ್ತಾರೆ. ಇದಕ್ಕೆ ಸಂಬಂಧ ಇದೆ. ಸೊ ಇದು ಹೇಳುವಾಗ ಯು ಕ್ಯಾನ್ ಬಿ ಪ್ಲಸ್, ನೀವು ದಿನಾಗ್ಲೂ ನೀವು ನ್ಯಾಸ ಮಾಡುವಾಗ ಮಾಡ್ತೀವಲ್ಲ, ಈ ಐದು ಬರೀ ನಮಗೆ ಈ ಒಂದು ಜಪ ಮಾಡುವ ಕಾಲದಲ್ಲಿ ಮಾತ್ರ ಇಲ್ಲ, ಇದು ಪಂಚ ಅವಿದ್ಯೆಗಳನ್ನು ಆ ಅನಾದಿ ಅವಿದ್ಯೆ ಇದೆ ಪಂಚ ಅವಿದ್ಯಾ ಪಂಚಪರ್ವಣಿ ಅಂತಿದೆಲ್ಲ ಅದನ್ನು ಇದು ನಾಶ ಮಾಡತ್ತ ಅಂತ ಆ ಚಿಂತನೆಯನ್ನು ಪಂಚನ್ಯಾಸ ಮಾಡುವಾಗ ಆ ಚಿಂತನೆ ನಾವು ಆರು ಮಾಡ್ತೀವಿ. ಈ ಪಂಚದಲ್ಲಿ ಇದನ್ನ ಇಟ್ಟುಕೊಳ್ಳೋದು ಅಂತ ಯೋಗದೀಪಿಕೆಯಲ್ಲಿ ನಾರಾಯಣ ಪಂಡಿತರು ಹೇಳಿದ್ದಾರೆ. ಸೊ ಅದನ್ನು ತಗೊಳ್ಳೋದು, ಬಿಕಾಸ್ ನಾವು ಜನರಲ್ ಆಗಿ ಗಂಡಸ್ರು ಹೇಳ್ತಾರೆ ಕೃದೋಲ್ಕ ಮಹೋಲ್ಕ ವಿರೋಲ್ಕ ವಿರೋಲ್ಕ, ನಾವು ಜನರಲ್ ಆಗಿ ಹೇಳೋದಿಲ್ಲ. ಸೊ ಹೇಗಾಗತ್ತಂದ್ರೆ ಇದು ಒಂದು ಕ್ರಮ, ಇದು ಈ ರೂಪಗಳನ್ನ ನಾವು ಹೃದಯ ಶಿರಸ್ಸು ಶಿಖ ಕವಚ ಆಮೇಲೆ ಅಸ್ತ್ರ ನೇತ್ರಾಭಿಮುಖ ಇಲ್ಲ ಅಸ್ತ್ರಕ್ಕೆ ತಕೊಳ್ಳೋದು, ಐದನ್ನ ತಕೊಳ್ಳೋದು. ಸೊ ಹೀಗೆ ಹೇಳ್ತಾ ಇದ್ದಾರೆ. ಸೊ ಮಾತ್ರ ಈ ಪರಿ ಕೃದ್ವಲ್ಕಾದಿ ಮೂರ್ತಿಗಳು ಐದು ಅಂತಃಪರಿಚ್ಛೇದದಲ್ಲಿ ಇದೆ. ಅಂತಃಪರಿಚ್ಛೇದದಿಂದ ಅವಿದ್ಯೆ ಇರೋದು ಅಂತಃಪರಿಚ್ಛೇದ ಅಂದ್ರೆ ಸತ್ವ ರಜ ತಮಸ್ಸು, ಈ ತಮಸ್ಸು ಈ ಕೊನೆಯಲ್ಲಿ ಇರುವಂತ ತಮೋ ಆವರಣದಲ್ಲಿ ಅದು ಇದು ಅವಿದ್ಯೆ ಅಂಬೋದಿದೆ. ಸೊ ಇದಕ್ಕೆ ಈ ರೂಪಗಳನ್ನ ಚಿಂತನೆ ಮಾಡುವಂತ ಹೇಳ್ತಾರೆ. ಕೃದ್ವಲ್ಕಾದಿ ಮೂರ್ತಿಗಳು ಐದು ಅಂತಃಪರಿಚ್ಛೇದದಲ್ಲಿ ಪೂತರೆ ಆಮೇಲೆ ಸೊ ಅಂತಃಪರಿಚ್ಛೇದ ಆ ಒಂದು ತಮೋ ಆವರಣದಲ್ಲಿ ಪೂತರೆ ಅಂದ್ರೆ ಹೋಗಿ ನೋಡಿದ್ರೆ ಈ ರೂಪಗಳು ಸಿಕ್ಕತ್ತ ಅಂತ ಹೇಳ್ತಾರೆ. ಈ ರೂಪಗಳು ದೇವರು ನಿಯಮನ ಮಾಡುತ್ತಾ ಇಲ್ಲಿ ಕೂತಿದ್ದಾನೆ. ಸೊ ಇದನ್ನ ವಿಶೇಷವಾಗಿ ಚಿಂತನೆ ಮಾಡಿದ್ರೆ ಏನ್ ಫಲ ಅಲ್ಲೇ ನಾವು ಆರನೇ ಸಂಧಿಯಲ್ಲಿ ನೋಡಿದ್ದೀವಿ. ಸೊ ಹಾಗೆ ನಮ್ಗೆ ಶಬ್ದದಿಂದಲ ಸ್ಪರ್ಶದಿಂದ ರೂಪ ರಸ ಗಂಧ ಇದು ಮೂಲಕವಾಗ ದಟ್ ಈಸ್ ವಾಟ್ ಕಾಂಟ್ಯಾಕ್ಟ್ ಇಸ್ ಎಸ್ಟಾಬ್ಲಿಷ್ಡ್. ಈ ಕಾಂಟ್ಯಾಕ್ಟ್ ಎಸ್ಟಾಬ್ಲಿಷ್ಡ್ ಆಗೋವಾಗ ಆ ಒಂದು ನಮಗೆ ತಮಸ್ಸೋ ಮೋಹವೋ ಮಹಾಮೋಹ ಈ ತರ ಒಂದು ದುಷ್ಟ ಚಿಂತನೆ ಇಲ್ಲದೆ ಅದು ಇರಬೇಕು, ದೇವರ ಚಿಂತನೆ ಬರಬೇಕು ಅಂಬುದನ್ನ ಅದನ್ನ ಹೇಳ್ತಾ ಇದ್ದಾರೆ. ಸೊ ಇದಾದ ಮೇಲೆ ಮೂರ್ತಿಗಳನ್ನು ಪೂತರೆ ಆಮೇಲೆ ವಿಶಿಷ್ಟ ಲಿಂಗ ದೇಹಕ್ಕೆ ಕಳರ ಘಾತಿಸುವ ಮೂರ್ತಿ ಜನಾರ್ದನನೀಯ. ಅಂದ್ರೆ ಈ ಒಂದು ಲಿಂಗದೇಹದ ಸಮೀಪದಲ್ಲಿ ಲಿಂಗದೇಹಕ್ಕೆ ಲಿಂಗದೇಹದಲ್ಲಿನೂ ಸರಿ ಲಿಂಗದೇಹದಲ್ಲಿ ಈ ದೈತ್ಯರು ಕಳರ ಆ ಒಂದು ಕಾಟವೇ ಇಲ್ಲ. ಅವರು ಬಂದ್ರು ಏನು ದೇ ಕೆನಾಟ್ ಡೂ ಎನಿಥಿಂಗ್, ದೇ ಡೋಂಟ್ ಈವನ್ ಹ್ಯಾವ್ ಎಂಟ್ರಿ ಇನ್ ಎನಿಥಿಂಗ್. ಯಾಕೆ ಹ್ಯಾಗೆ ಅಂದ್ರೆ ಅಲ್ಲಿ ಜನಾರ್ದನ ರೂಪದಿಂದ ಯಾವಾಗಲೂ ಅದಕ್ಕೆ ನಾವು ನೋಡಿ ಶ್ರಾರ್ಧ ಕಾಲ ಆಗಲಿ ಯಾವುದೇ ಆದ ವಿಶೇಷವಾಗಿ ಮಾಡುವಂತಹ ಕಾರ್ಯಗಳಲ್ಲಿ ಜನಾರ್ದನ ರೂಪ ಭಗವಂತ ಜನ ಅಂತ ದುಷ್ಟ ಜನನ್ನ ಅರ್ಧನ ಮಾಡ್ತಾನ ನಾಶ ಮಾಡ್ತಾನಂತ ಆ ಒಂದು ಮೀನಿಂಗ್ ಅನ್ನ ಅಲ್ಲಿ ಇಟ್ಟುಕೊಳ್ತೀವಿ. ಅದು ಅವನು ಇದ್ದಾನೆ ಅಂತ ನಾವು ಮಾಡ್ತೀವಿ ಅಂದ್ರೆ ದುಷ್ಟರು ಹತ್ತಿರ ಬರದಂತೆ ಹೊರಗಿನ ದುಷ್ಟರು ಸರಿ ಒಳಗಿನ ದುಷ್ಟರು ಆ ಕಾರ್ಯ ನಡೆಯುವಾಗ ಹತ್ತಿರ ಬರದಂತೆ ಹೇಗೆ ರಕ್ಷಣೆ ಮಾಡ್ತಾನೆ ಜನಾರ್ದನ ರಕ್ಷಣೆ ಮಾಡ್ತಾನೆ. ಹಾಗೇನೆ ಇಲ್ಲಿನು ಆ ಲಿಂಗದೇಹ ಜೀವಾಚ್ಛಾದಿಕ ಪರಮಾಚ್ಛಾದಿಕ ಎಲ್ಲಿನು ಬರದಂತೆ ಅವರು ರಕ್ಷಣೆ ಮಾಡುತ್ತಾರೆ ಅಂತ ಹೇಳ್ತಾರೆ. ಜನಾರ್ದನ ರೂಪವನ್ನು ಸ್ಮರಣೆ ಮಾಡಿ ದೈತೀಯ ಗಣದ ಪ್ರಸಂಗವೇ ಇಲ್ಲ. ಸೊ ದೈತ್ಯ ಗಣ ದೈತ್ಯರ ಗಣ ಸಮೂಹ ಇದೆಲ್ಲ ಅವರು ಬರ್ತಾರೋ ಅವ್ರ ಅಂಜಿಕೆನ ಏನು ಇಲ್ಲಿ ಏನು ನಡೆಯೋದಿಲ್ಲ ಅವ್ರ ಕಾಟನೂ ನಡೆಯೋದಿಲ್ಲ ಅಂತ ಚಿಂತನೆ ಮಾಡ್ತಾರೆ ಮಾಡಬೇಕು. ಮಾಡುವಾಗ ನಮಗೇನು ಇಲ್ಲಿನೂ ಆ ಕಾಟಗಳು ಬರೋದಲ್ಲ. ಹೇಗೆ ಅಂದ್ರೆ ಈ ಇಂದ್ರಿಯಗಳು ಎಲ್ಲ ನಾವು ನೋಡಿದ್ದು ಎಲ್ಲವೂ ಲಿಂಗದೇಹದಿಂದಲೇ ಇವಾಗ ಬರ್ತಾ ಇದೆ. 16 ಕಳೆಗಳು ಅಲ್ಲಿಂದೇ ಆಗ್ತಾ ಇದೆಲ್ಲ. ಸೊ ಇವಾಗ್ಲೂ ಆ ಚಿಂತನೆ ಮಾಡಿದ್ರೆ ಅದು ಅವರ ಕಾಟ ನಮ್ಗೆ ಇಲ್ಲಿನೂ ಇರೋದಿಲ್ಲ, ಈ ಸ್ಥೂಲ ದೇಹದಲ್ಲಿನೂ ಇರೋದಿಲ್ಲ, ಹೋಗುತ್ತ. ಅಥವಾ ನಮ್ಗೆ ಮುಂದೆ ದೇಹ ಜನ್ಮಗಳು ಕೆಟ್ಟ ಜನ್ಮಗಳು ಏನಾರು ಬರುವಂತ ಒಂದು ಏನಾರು ಸಂಭವ ಇದ್ರೆ ಅದನ್ನ ಪ್ರಾರಬ್ಧದಲ್ಲಿ ಹಾಕದೆ ತೆಗೆದು ಬಿಡ್ತಾನೆ. ಈ ರೂಪ ಚಿಂತನೆ ಮೂಲಕವಾಗಿ ನಮ್ಗೆ ತೆಗೆದು ಬಿಡ್ತಾನೆ ಅಂತ ಹೇಳ್ತಾರ. ಆಮೇಲೆ ಶಾತಕುಂಭ ಗರ್ಭ ಮಿಕ್ಕಾದ ದಿವಿಜಾ ವ್ರಾತ ತೃಣ ಜೀವರಿಗೆ ಒಂದೇ ಸಮಾನವಿದು ಅಂತ ಅದು ನಾವು ನೋಡಿದ್ದೀವಿ. ಹೇಗೆ ಅಂದ್ರೆ ಶಾತಕುಂಭ ಅಂದ್ರೆ ಶತಕುಂಭ ಅಂದ್ರೆ ಪೂರ್ಣಕುಂಭ ಅಂದ್ರೆ ಯಾವುದು ಈ ಒಂದು ಬ್ರಹ್ಮಾಂಡವೇ ಪೂರ್ಣ ಎಂದ್ರೆ ಯಾವ ರೆಸ್ಪೆಕ್ಟ್ಲಿ ಪೂರ್ಣವಾಗಿದೆ ಅಂದ್ರೆ ಎಲ್ಲವೂ ನಮ್ಮ ಸಾಧನೆ ನಾವು ಮಾಡಬೇಕಾದ ಸಾಧನೆ ಪೂರ್ತಿಯು ಇರುವಂತಹ ಪೂರ್ಣಕುಂಭ ಶತಕುಂಭ ಶಾತಕುಂಭ ಈ ಬ್ರಹ್ಮಾಂಡಕ್ಕೆ ಕಾರಣವಾದಂತ ಬ್ರಹ್ಮಾಂಡ ಗರ್ಭ ಅಂದ್ರೆ ಬ್ರಹ್ಮಾಂಡಕ್ಕೆ ಯೋನಿ ಕಾರಣವಾಗಿರುವಂತ ಆ ಚತುರ್ಮುಖ ಬ್ರಹ್ಮದೇವರು ಅವರು ಆ ಬ್ರಹ್ಮಾಂಡಕ್ಕೆ ಕಾರಣನಾದವರು. ಆಮೇಲೆ ಬ್ರಹ್ಮಾಂಡದಲ್ಲಿ ಉದಿಸಿರುವಂತ ಬ್ರಹ್ಮಾಂಡದಲ್ಲಿ ಪ್ರಕಟ ಆಗಿರುವಂತ ಈ ಚತುರ್ಮುಖ ಬ್ರಹ್ಮ ಮಿಕ್ಕಾದ ದಿವಿಜರ ಅವರು ಮುಂತಾದ ದಿವಿಜರ ವ್ರಾತ ಅಂದ್ರೆ ಆ ದೇವತೆಗಳ ಸಮೂಹ ಆಗಲಿ ಅದು ಒಂದು ಎಂಡ್ ಇದ್ರೆ ಅನದರ್ ಎಂಡ್ ತೃಣಷ್ಟು ಇರುವಂತ ಜೀವಿಗಳು. ಸೊ ಅವನ್ನು ತಕೊಂಡ ಎಲ್ಲರಿಗೂ ಒಂದೇ ಸಮಾನವಾಗಿದೆ. ಏನು ಲಿಂಗದೇಹದ ಸೈಜ್ ಇದೆಲ್ಲ ಅದು ಒಂದೇ ರೀತಿಯ ಸೈಜ್ ಓನ್ಲಿ ಇಸ್ ದ ಸೇಮ್ ಸೈಜ್ ಇಸ್ ಎಲ್ಲ ಒಂದು ಡಾಟೆ ಇದ್ರೂ ಶಕ್ತಿ ಹೇಗಿದೆ ಅಂದ್ರೆ ಕೌತುಕ ಅಂದ್ರೆ ಏನು ಆಶ್ಚರ್ಯ ಏನು ಆಶ್ಚರ್ಯ ಎಲ್ಲ ಒಂದೇ ಸೈಜ್ ಇಷ್ಟೇ ಇದ್ರೂ ಆಶ್ಚರ್ಯ ಏನು ಕೌತುಕ ಏನು ಇಲ್ಲಿ ಅಂದ್ರೆ ಆ ದೇವತೆಗಳದು ಇಷ್ಟೇ ಇದ್ರೂ ದ ಪೊಟೆನ್ಸಿ ಎಷ್ಟಿದೆ ಅಂದ್ರೆ ಹೇಳ್ತಾರ ಅಂಶಿ ಅಂಶದ ಸೊಬಗು ಅವ್ರು ಇಷ್ಟೇ ಒಂದು ಡಾಟ್ ಇದ್ರು ಎಂತ ಈ ಬ್ರಹ್ಮ ಬಿಕಾಸ್ ವಿಜಯದಾಸರು ಇದೆಲ್ಲ ನೋಡ್ತಾ ಇದ್ದಾರೆ ನೋಡೋದನ್ನ ಬರಿತಾ ಇದ್ದಾರೆ. ಸೊ ಅವ್ರು ನೋಡ್ತಾರೆ ಏನಾಶ್ಚರ್ಯ ಎಷ್ಟು ಅಂಶ ಎಷ್ಟು ಈ ಚತುರ್ಮುಖನ ಅಂಶ ಇಡೀ ಬ್ರಹ್ಮಾಂಡದಲ್ಲೆಲ್ಲ ತುಂಬಿದೆ. ವಾಯುದೇವರದು ಸರಸ್ವತಿ ಭಾರತಿ ಇಂದ್ರ ಚಂದ್ರ ಎಲ್ಲರದು ಹೇಗೆ ಅಂಶ ಅಂಶಿ ರೂಪದ ಎಷ್ಟು ತುಂಬಿದೆ. ಸೊ ಅವ್ರಿಗೆ ನಮ್ ತರ ಒಂದು ಪ್ರಾಕೃತ ವಸ್ತುಗಳು ಕಾಣಿಸ್ತಾ ಇಲ್ಲ, ಎಲ್ಲಾ ಕಡೆನೂ ಈ ದೇವರತೆಗಳೇ ಕಾಣಿಸ್ತಾ ಇದ್ದಾರೆ ಅವ್ರಿಗೆ. ಸೊ ಅದನ್ನೇ ಹೇಳ್ತಾ ಇದ್ದಾರೆ ಸೊಬಗು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಜಾತರಹಿತ ಅಧಿಕಾರಿ, ಜಾತರಹಿತ ಎಲ್ಲದಕ್ಕೆ ಜಾತರಹಿತ, ಜನ್ಮ ಹುಟ್ಟು ಎಂಬುದೇ ರಹಿತನಾದಂತ ವಿಠಲ ವಿಜಯ ವಿಠಲನ ಮೂರ್ತಿಗಳು, ಈ ಮೂರ್ತಿಗಳು ಈ ಒಂದು ಪ್ರಕಾರವಾಗಿ ನಾವು ಚಿಂತನೆ ಮಾಡಿ ಅಲ್ಲಿ ಆಮೇಲೆ ನೆಕ್ಸ್ಟ್ ಬರೋದು ನೆಕ್ಸ್ಟ್ ಪದ್ಯಕ್ಕೆ ರೂಪಕ ತಾಳಕ್ಕೆ ಸೇರ್ಕೊಂಡಿದ್ದಾರೆ. ರೂಪಕ ತಾಳದಲ್ಲಿ ಬೇರೆ ಏನ್ ವಿಷಯ ಅಲ್ಲಿ ಏನ್ ವಿಷಯಗಳು ಬರುತ್ತಂದ್ರೆ ಸೃಷ್ಟಿಯದು ಬರುತ್ತೆ. ಸೃಷ್ಟಿಯಲ್ಲಿ ನಾವು ತಿಳ್ಕೊಂಡಿದ್ದೀವಿ ಸೃಷ್ಟಿ ಹೇಗಾಗತ್ತೆ, ಹೇಗೆ ಗುಣಸಾಮ್ಯ ಗುಣವೈಷಮ್ಯ ಎಲ್ಲ ಹೇಗಾಗತ್ತೋ ನಾವು ಹೊರಗಿನ ಸೃಷ್ಟಿ ಒಂದು ಸ್ಥೂಲವಾಗಿ ಒಂದು ನೋಡಿದ್ದೀವಿ. ಹಾಗೇನೆ ಇನ್ನ ಐ ಮೀನ್ ಒಳಗೆ ಈ ಲಿಂಗದೇಹ ಇಷ್ಟು ತನಕ ಹೇಳಿ ಬಂದಿವಲ್ಲ, ಈ ಲಿಂಗದೇಹಲ್ಲಿ ಸೇಮ್ ಥಿಂಗ್ ಸಿಮಿಲರ್ ಥಿಂಗ್ ಆಗತ್ತೆ. ಗುಣಸಾಮ್ಯ ಗುಣವೈಷಮ್ಯ ಸೃಷ್ಟಿಗೆ ಬರೋವಾಗ ಗುಣವೈಷಮ್ಯ ಆಗತ್ತೆ, ಆಮೇಲೆ ನಾವು ಪ್ರಳಯದಲ್ಲಿ ಹೋದಾಗ ಗುಣಸಾಮ್ಯ ಆಗುತ್ತೆ. ಸೊ ಹೊರಗೆ ಹೇಗೆ ಹೇಳಿದ್ದೀವೋ ಸಿಮಿಲರ್ ವೇ ಒಳಗೇನು ಆಗತ್ತೆ ಅಂಬೋದನ್ನ ಅಲ್ಲಿ ಲಿಂಗದೇಹದಲ್ಲಿ ಹೇಗೆ ಸೃಷ್ಟಿ ಗುಣವೈಷಮ್ಯ ಹೇಗೆ ಆಗತ್ತೆ ಗುಣಸಾಮ್ಯ ಅದು ಸ್ವಲ್ಪ ರೂಪಕ ತಾಳದಲ್ಲಿ ಅದನ್ನ ಹೇಳ್ತಾರೆ. ಸೊ ಹೀಗೆ ಹೀಗೆ ನಾವು ಈ ಒಂದು ವರ್ಷಿಗೆ ನೋಡಬಹುದು ಮೀನಿ. ಸೊ ಲಿಂಗದೇಹದ ಬಗ್ಗೆ ಇವರು ಪ್ರಮೇಯ ಮಾಲಾ ಸುಳಾದಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಜೀವನಕ್ಕೆ ತೋಷದಂತೆ ಲಿಂಗವು ಸಾವಕಾಶದಲ್ಲಿ ಪೊಂದಿಸುತ್ತಲೂ ಪ್ರಾವರಣ ರೂಪದಲ್ಲಿ ಇಪ್ಪದು ಭಗವತ್ ಇಚ್ಛೆಯಲ್ಲಿ ಅದು ನೋಡಿದೆ. ಯಾಕೆ ಇದ ಜಡದು ಹೇಗೆ ನಮ್ಗೆ ಸುತ್ತು ಈ ಬಂಧದಲ್ಲಿ ಇಟ್ಟಿದೆ ಅಂದ್ರೆ ಭಗವಂತನ ಇಚ್ಛೆ ಎಂಬುದು ಇದ್ದಂತ ಭಗವತ್ ಇಚ್ಛೆಯಲ್ಲಿ ಕೇವಲ ಜಡ ಪ್ರಕೃತಿ ಅದು ನೋಡಿದೀವಿ. ಪ್ರಕೃತಿ ಅಧಿದೇವತೆ ಮಹಾಲಕ್ಷ್ಮಿ ಅಧಿದೇವ. ಸೊ ಯಾವ ಕಾಂಟೆಕ್ಸ್ಟ್ಲಿ ಲಕ್ಷ್ಮಿ ಅಧಿದೇವತೆ, ಲಕ್ಷ್ಮಿಯೇ ಕೇವಲ ಅವಳು ಒಬ್ಬಳೇ ಅಂತ ಹೇಳೋದು ಯಾವ ಕಾಂಟೆಕ್ಸ್ಲಿ ಅವಾಂತರ ನಾವು ಇಟ್ಕೊಳ್ತೀವಿ ಆವಾಗ ಯಾವ ಅರ್ಥದಲ್ಲಿ ನಾವು ಬಳಸಬೇಕು ಅಂತ ಕೊಟ್ಟಿದ್ದಾರೆ. ಸೊ ದೇವತೆಯು ಮಹಾಲಕ್ಷ್ಮಿ ಏನಿಬ್ರು ಆ ವಿರಜೆಯ ಸ್ನಾನ ಪರ್ಯಂತರದಿ ಹತ್ತಿಸುವುದು. ಸೊ ಇದು ಯಾವಾಗ ಈ ವಿರಜಾ ನದಿ ಅಂದ್ರ ಲಕ್ಷ್ಮಿ ಅದಕ್ಕೆ ಹೇಳ್ತಾರೆ ಭಾಗೀರಥಿ ಅಂತ ಅವಳನ್ನ ಕರೀತಾರೆ. ಆ ನದಿ ಬರತ್ತಂದ್ರೆ ಫಸ್ಟ್ ಬರೋದು ಇವಳೇ ಭಾಗೀರಥಿ ಅಂತ ಕರೀತಾರೆ. ಆ ಭಾಗೀರಥಿ ನದಿ ಆವಾಗ ಸೃಷ್ಟಿ ಕಾಲದಲ್ಲಿ ಬರುತ್ತೆ, ಆಮೇಲೆ ಪ್ರಳಯ ಕಾಲದಲ್ಲಿ ಅವಳೇ ಈ ಬಂಧವನ್ನ ಕೊಡ್ತಾಳೆ. ಬಂಧ ಕೊಟ್ಟು ಈ ಸಂಬಂಧ ಈ ದೇಹದ ಸಂಬಂಧ ಕೊಟ್ಟು ಕಾರ್ಯವನ್ನ ನಡೆಸಿ ಈ ಸಂಬಂಧವನ್ನು ಕೊನೆಯಲ್ಲಿ ಅವಳು ವಿರಜ ಆ ಕೊನೆಯಲ್ಲಿ ಲಿಂಗ ದೇಹ ಭಂಗ ಆಗುವಾಗ ಆ ಬಂಧವನ್ನ ಅವಳು ಕಳಿಸ್ತಾಳೆ. ಅಷ್ಟು ತನಕ ಈ ಒಂದು ಈ ಸಂಪರ್ಕ ನಮ್ಗೆ ಇದ್ದೇ ಇದೆ, ಈ ಲಿಂಗ ದೇಹದ ಕನೆಕ್ಷನ್ ಎಂಬುದು ಇದ್ದೇ ಇದೆ ಅಂತ ಹೇಳ್ತಾರೆ ಎಂಬಲ್ಲಿ. ಕೃಷ್ಣಾರ್ಪಣಮಸ್ತು.